ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಗೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೌ ಅನ್ಯೈ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂತಿ ಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನೇತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯಿ. ಪರಮಪವಿತ್ರವಾದ ಶ್ರೀಮನ್ಮಹಾಭಾರತದಲ್ಲಿ ಹೇಗೆ ಭಗವಂತನಾದ ಶ್ರೀಕೃಷ್ಣ ಸ್ವತಃ ತಾನು ಪಾಂಡವರ ರಾಯಭಾರಿಯಾಗಿ ಹೋಗಲಿಕ್ಕೆ ಸಿದ್ಧನಾಗ್ತಾ ಇದ್ದಾನೆ, ಧರ್ಮರಾಜ ಬೇಡ ಅಂತ ಹೇಳಿದರೂ ಸಹ ಕೃಷ್ಣ ಪರಮಾತ್ಮ ತಾನು ಹೊರಟು ನಿಂತಿದ್ದಾನೆ, ಆ ಉದ್ದೇಶ ಧರ್ಮರಾಜಾದಿ ಪಾಂಡವರಿಗೆ ಅಪಖ್ಯಾತಿ ಬರಬಾರದು. ಲೋಕದೊಳಗೆ ಇಷ್ಟೆಲ್ಲ ತಿಳಿದ ಪಾಂಡವರು ಯುದ್ಧವನ್ನು, ಕೋಟ್ಯಂತರ ದಿನ ಸಾಯ್ತಕ್ಕಂಥ ಯುದ್ಧವನ್ನು ದುಡುಕಿ ಮಾಡಿದರು ಅಂತಕ್ಕಂಥ ಅಪಖ್ಯಾತಿ ಬರಬಾರದು. ಇದು ಜನ ಭಗವಂತ ಜಗತ್ತಿಗೆ ತೋರಿಸ್ತಾ ಇದ್ದಾನೆ. ಯಾವುದೇ ಒಂದು ಅನರ್ಥವಾಗತಕ್ಕಂಥ ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ತುಂಬ ಅದನ್ನು ತಪ್ಪಿಸಲಿಕ್ಕೆ ಪ್ರಯತ್ನ ಪಡಬೇಕು. ಯುದ್ಧ ಮೊದಲಾದವುಗಳನ್ನು ತಪ್ಪಿಸೋದು ಆದಷ್ಟು ಪ್ರಯತ್ನಪಟ್ಟು, ಅನಿವಾರ್ಯವಾದಾಗ ಯುದ್ಧ ಇತ್ಯಾದಿಗಳೇ ಹೊರತು ಬೇರೆ ಅಲ್ಲ. ರಾಜನೀತಿಯಲ್ಲೂ ಹಾಗೇನೆ, ನಾಲ್ಕು ಉಪಾಯಗಳು ಅಂತ ಕರೀತಾರೆ. ಕಾರ್ಯ ಸಾಧನೆಗೆ ನಾಲ್ಕು ದಾರಿಗಳು, ಸಾಮ, ದಾನ, ಭೇದ, ದಂಡ ಅಂಥೇಳಿ ನಾಲ್ಕು ಮಾರ್ಗ ಹೇಳುತ್ತಾರೆ. ಸಾಮೋಪಾಯ ಆದಷ್ಟು ಸಾಮ ಮಾರ್ಗದಿಂದ ಗಲಾಟೆಗೆ ಅವಕಾಶವಾಗದಂತೆ ಮಾಡಿಕೊಳ್ಳೋದು ಮೊದಲನೇದು. ಆಮೇಲೆ ದಾನ, ಮನೆ ಬಿಡಿಸ್ಬೇಕಾದ್ರೆ ಭಾರಿ ಕೋಟಿ ಗಿಟ್ಟಿಯವರು ತೊಂದರೆ ಆಗುತ್ತೆ ಅಂತ ಹೇಳಿ ಸ್ವಲ್ಪ ದುಡ್ಡು ಕೊಟ್ಟೆ ಬಿಡಿಸ್ಬಿಡ್ತಾರೆ ಎಷ್ಟೋಸಲ, ಅವನು ಕೊಡೋದು ಬೇಡ, ಇವರೇ ಕೊಟ್ಟು ಬಿಡಿಸ್ತಾರಲ್ಲ, ಅದೊಂದು ರೀತಿ ದಾನ. ಆಮೇಲೆ ಭೇದ, ಒಡಕು ಹುಟ್ಟಿಸೋದು, ಅದು ಆಗದೆ ಹೋದಾಗ ಯುದ್ಧ ಅಂತ ಹೇಳಿ ರಾಜನೀತಿಯ ನಾಲ್ಕು ಹಂತಗಳು. ಅದನ್ನು ತೋರಿಸ್ಲಿಕ್ಕೆ ಪರ ಯದ್ಯಪಿ ಈಗಾಗಲೇ ಒಂದಷ್ಟಿಂದ ತೋರಿಸಿಯಾಗಿದೆ, ತ್ರಿಪುರರಾಜನ ಪುರೋಹಿತನ ಕಳಿಸಿ ಎಲ್ಲ ಮಾಡಿದ್ದಾರೆ. ಆದರೆ ಅಲ್ಲೂ ಕೂಡ ಏನಾಗ್ಬೋದು, ಜನಗಳಿಗೆಲ್ಲ ಇನ್ನೂ ಗೊತ್ತಿಲ್ಲ ಅದೆಲ್ಲ ಕೂಡ. ಯಾರೋ ಪುರೋಹಿತನ ಕಳಿಸಿದರಂತೆ ಅಂತ ಆಗಬಾರದು. ಆದ್ದರಿಂದ ಅಧಿಕೃತವಾದ ರೀತಿಯಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಪ್ರಯತ್ನ ಪಟ್ಟರೂ ಕೂಡ ಆಗಲಿಲ್ಲ ಅಂತಕ್ಕಂತಹ ತಿಳುವಳಿಕೆ ಜನಕ್ಕೆ ಬರಬೇಕು ಅಂತ ಹೇಳಿ ಭಗವಂತ ತಾನೇ ಹೋಗ್ತೇನೆ ಅಂತ ಹೊರಡ್ತಾ ಇದ್ದಾರೆ. ರಾಮದೇವರು ಕೂಡ ಮಾಡಿದ್ದ ಹಾಗೇನೇ. ಅಲ್ಲಿ ರಾವಣ ಅಷ್ಟು ಮಹಾಪಾಪಿ ಅಂತ ಗೊತ್ತಿದ್ದರೂ ಕೂಡ ಹನುಮಂತನನ್ನು ಕಳಿಸಿ, ಆಮೇಲೆ ಮತ್ತೊಮ್ಮೆ ಅಂಗದನನ್ನು ಕಳಿಸಿ ಯುದ್ಧದ ಕೊನೆಯ ಹಂತದವರೆಗೂ ಅದನ್ನು ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದು ನಿಜವಾದ ಅರ್ಥದಲ್ಲಿ ಸಾಧನೆಯ ಮಾರ್ಗ. ಅದು ನಮ್ಮಲ್ಲಿ ಕಲಿಯುಗದಲ್ಲಿ ಹಾಗಲ್ಲ, ಮೊದಲು ಏಕ್ತಮ್ ಹಡಿಬಡಿ ಕಡೆ ಅಂತಲೇ ಶುರುವಾಗೋದು. ಬರೀ ಗುಂಡಾಗಿರಿನೇ ಬ್ಲಾಸ್ಟ್ ಮಾಡ್ತಕ್ಕಂಥ ಪದ್ಧತಿ ಮಾಡ, ರಾಜ ಮಹಾರಾಜರೇ ಯುದ್ಧ ಮಾಡಬೇಕಾದ ರೀತಿ ಮಾಡಬೇಕು ಅಂತ ಹೇಳಿದರೆ, ಈ ಕಂಡು ತನ್ನೆಲ್ಲ ಕಲ್ಲು ಹೊಡಿಲಿಕ್ಕೆ ಶುರು ಮಾಡಿದರೆ ಜಗತ್ತು ಹೇಗೆ ಉಳಿಬೇಕು? ಅಂದರೆ ಕಲಿಯುಗದಲ್ಲಿ ದಂಡನೇ ಮೊದಲು, ಆದರೆ ಬೇರೆ ಯುಗದಲ್ಲಿ ಸಾಮ ಮೊದಲು. ಆದ್ದರಿಂದ ಸಿದ್ಧಿ ಆಗುತ್ತೆ ಅಂತ ಅರ್ಥ. ಇದು ಭಗವಂತ ತೋರಿಸಿದ ನೀತಿಯದು. ಆ ಮೂಲಕ ಪಾಂಡವರ ಹಿರಿಮೆನೂ ಗೊತ್ತಾಗಬೇಕು, ಕೌರವರು ಎಷ್ಟು ದುಷ್ಟರು ಅಂತಲೂ ಜಗತ್ತು ತಿಳ್ಕೊಳ್ಬೇಕು ಅಂತೇಳಿ ಭಗವಂತ ಹಾಗೆ ಮಾಡ್ತಾ ಇದ್ದಾನೆ. ತಾನೇ ಹೊರಟು ನಿಂತ, ಹೋಗೋದಕ್ಕಿಂತ ಮುಂಚೆ ಅಭಿಪ್ರಾಯ ಸಂಗ್ರಹವನ್ನು ಮಾಡ್ತಾ ಇದ್ದಾನೆ. ಅಂದರೆ ಇದು ತಾನಷ್ಟೇ ಹೋಗಿದ್ದು ಅಂತಾಗಬಾರದು, ಅವರ ದೃಷ್ಟಿಕೋನ ಏನಿದೆ ಅಂತ ಹೇಳಿದಾಗ ಧರ್ಮರಾಜ ಸ್ವತಃ ಶಾಂತಿಪ್ರಿಯ ಆತ ಹಾಗೇ ಹೇಳಿದ. ಭೀಮಸೇನನು ಆ ಮಾತನ್ನು ಹೇಳಿದಾಗ ಒಳ್ಳೆ ಜನಕ್ಕೆ ಸಂಶಯ ಬರಹಾಗಾಯಿತು. ಆಗ ಭಗವಂತ ಭೀಮಸೇನನ್ನು ನೇರವಾಗಿ ಪ್ರಶ್ನಿಸಿಬಿಟ್ಟೇನೆ, ಆತನ ಅಭಿಪ್ರಾಯ ಯುದ್ಧಕ್ಕೆ ಭಯ ಮೊದಲಾದ ಕಾರಣ ಅಲ್ಲ, ಕೇವಲ ಕರುಣೆ ಅಷ್ಟೇ ಅನ್ನೋ ಮಾತನ್ನು ಹೊರಗಾಕ್ತಾರೆ. ಕೃಷ್ಣ ಭೀಮರ ಒಂದು ವರ್ತನೆ ಅತ್ಯಂತ ಆದರ್ಶಪ್ರಾಯವಾದಂಥ ವರ್ತನೆ. ಕೃಷ್ಣನ ಮನೋಭಾವ ಎಲ್ಲ ಭೀಮನಿಗೆ ಗೊತ್ತು, ಭೀಮನ ವಿಷಯ ಎಲ್ಲ ಕೃಷ್ಣನಿಗೆ ಗೊತ್ತು. ಆದರೆ ಅವರಿಬ್ಬರಿಗೆ ಹಾಗೆ ಗೊತ್ತು ಅಂತ ಉಳಿದವರು ಯಾರಿಗೂ ಗೊತ್ತಿಲ್ಲ. ಅದನ್ನು ಗೊತ್ತು ಮಾಡಿಸೋದು ಕೃಷ್ಣ ಭೀಮರ ಸಂಭಾಷಣೆಯ ವೈಖರಿಯಾಗಿತ್ತು. ಅದಕ್ಕೆ ಹೇಳ್ತಾರೆ, ಹರಿಯ ಮತವೇ ಹನುಮನ ಮತವೋ, ಹನುಮನ ಮತವೇ ಹರಿಯ ಮತವೋ, ಇಬ್ಬರಲ್ಲಿ ಎಂದೂ ವಿರೋಧ ಇಲ್ಲ. ಮತ್ತು ಒಮ್ಮೊಮ್ಮೆ ಹೊಂದಾಣಿಕೆ ಬರೋದೇ ಕಷ್ಟ ಜನಗಳಲ್ಲಿ. ಯಾವಾಗಲೂ ಹೊಂದಾಣಿಕೆ ಬರೋದು ಅಂದರೆ ಭಾರಿ ಕಷ್ಟ. ಅವರಿಬ್ಬರಲ್ಲಿ ಆಗಿದೆ ಎಂಬುದು ಭಾರಿ ಆಶ್ಚರ್ಯ. ಯಾವುದೇ ವಿಷಯಕ್ಕೂ ಕೂಡ ಒಟ್ಟಾಗಿ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳೋದು ಬೇರೆ, ಎಂದೂ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳೋದು ಬೇರೆ. ಒಟ್ಟಾಗಿ ಇಲ್ಲ ಅಂತ ಹೇಳಿದರೆ ಏನೋ ಸ್ವಲ್ಪ ತಪ್ಪೋದು ಅಂತಾಗತ್ತೆ. ಎಂದೂ ಇಲ್ಲ. ಅನಾದ್ಯನಂತ ಕಾಲದ ಒಟ್ಟು ಇತಿಹಾಸದಲ್ಲಿ ವಾಯು ಮತ್ತು ಹರಿ ಇಬ್ಬರಿಗೂ ಕೂಡ ವಿರೋಧ ಬಂದೇ ಇಲ್ಲ. ಎಲ್ಲಿ ಬಂದಿದೆ ಅಲ್ಲಿ ನಿಜವಾದ ಅರ್ಥವನ್ನು ಲೋಕಕ್ಕೆ ತಿಳಿಸಬೇಕು ಅಂತ ಅವರು ಸಂಭಾಷಣೆ ಮಾಡಿದರೆ ಹೊರತು ವಸ್ತುಸ್ಥಿತಿ ಬೇರೆ ಎಂಬುದನ್ನು ತಿಳಿಸಲಿಕ್ಕೆ ಆ ಭಾಗ ಬಹಳ ಉಪಯುಕ್ತವಾದದ್ದು. ಅಷ್ಟು ತಿಳಿಸಿ ಆಮೇಲೆ ಭೀಮಸೇನನಿಗೆ ಹೇಳ್ತಾನೆ, ಭೀಮಸೇನ, ನಿನ್ನ ಮಹಿಮೆ ನಿನ್ನ ಹಿರಿಮೆ ಭಾರಿ ದೊಡ್ಡದು ಅಂತ ನನಗೆ ಗೊತ್ತಿದೆ. ಗೊತ್ತಿದೆ ಅಂತ ಹೇಳಿದ ಮೇಲೆ ಕೇಳಿದ ಅಂದರೆ ಗೊತ್ತಿದ್ದು ಕೇಳಿದ ಅಂತಲೇ ಅರ್ಥ. ಯತ್ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರ ಗುಣಮಪ್ಪೇತ ತ್ವಯಿ ಸಂಭಾವಯಮ್ಯಹಂ. ನಾನು ಸಾವಿರ ಪಟ್ಟು ಹೆಚ್ಚು ಶಕ್ತಿ ನಿನ್ನ ತಿಳ್ಕೊಂಡಿದ್ದೇನೆ, ಆ ಬಗ್ಗೆ ಏನು ಯೋಚನೆ ಇಲ್ಲ, ನಿನ್ನ ಸಾಮರ್ಥ್ಯ ಭಾರಿ ದೊಡ್ಡದು. ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯಿ ಭಾರ ಸಮಾಹಿತ. ಈ ದೊಡ್ಡ ಯುದ್ಧದೊಳಗೆ ಇಡೀ ಯುದ್ಧದ ಭಾರ ನಿನ್ನಲ್ಲಿ ಇದೆ. ಧೂರರ್ಜುನೇನ ಓಢವ್ಯ ಓಢವ್ಯೋ ಇತರೋ ಜನ. ಅದರ ನೊಗ ಎಳೆಯೋದು ಅರ್ಜುನ, ಭಾರ ಹೊರತು ನೀನು, ಉಳಿದವರೆಲ್ಲ ರಕ್ಷಣೆ ಹೊಂತಕ್ಕಂಥವರೇ ಹೊರತು ಅವರ್ಯಾರಿಂದನೂ ಕಾರ್ಯ ಸಾಧನೆ ಸಾಧ್ಯ ಇಲ್ಲ. ಆದ್ದರಿಂದನೇ ದುರ್ಯೋಧನ ಹೇಳಬೇಕಾದರೂ ಅತ್ರ ಶೂರ ಮಹೇಶ್ವಾಸಾಹ ಭೀಮಾರ್ಜುನ ಸಮಾಯುಧಿ ಅಂತಲೇ ಹೇಳುತ್ತಾರೆ. ಭೀಮಾರ್ಜುನರು ಇಡೀ ಪಾಂಡವರ ಸೇನೆಯಲ್ಲಿ ಎದ್ದು ಕಾಣತಕ್ಕಂಥ ವ್ಯಕ್ತಿತ್ವ. ಅವರಿಬ್ಬರಲ್ಲೂ ಕೂಡ ಭೀಮಸೇನನು ಸಮವೂ ನಾಸ್ತಿ, ಸೇನೆಯೋರುಭಯೋರಪಿ. ಭೀಮಸೇನನ ಪಾತ್ರ ಭಾರಿ ದೊಡ್ಡದು. ಅದನ್ನು ಎಲ್ಲ ಹಂತದಲ್ಲೂ ಕಾಣಿದೆ, ಎಲ್ಲೋ ಒಂದು ಕಡೆ ಬಂದಿದ್ದಲ್ಲ ಇದು. ಒಂದು ಎಲ್ಲ ಹಂತದಲ್ಲೂ ಕೂಡ ಈ ಹರಿಸರ್ವೋತ್ತಮತ್ವ, ಅನಂತರ ಅಷ್ಟೇ ಮುಖ್ಯವಾಗಿ ಬರೋದು ವಾಯು ಜೀವೋತ್ತಮತ್ವ, ಅದನ್ನು ತೋರಿಸ್ತಾ ಇದ್ದಾರೆ. ಅಲ್ಲಿಯಿಂದ ಮುಂದೆ ಕೃಷ್ಣ ಅರ್ಜುನನ್ನು ಕೇಳ್ತಾನೆ, ಅರ್ಜುನ ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿದರೆ ಅರ್ಜುನ ಕೂಡ ಕೃಪಾಳುಂ ಸಂಧಿ ಕಾಮುಕಂ ಅಂತ ಹೇಳಿದ್ದಾರೆ. ಅವನಿಗೂ ಕರುಣೆ. ಅಲ್ಲಿ ಹೇಗೆ ಯುದ್ಧ ಮಾಡೋದಿಲ್ಲ ಕೃಷ್ಣ ಅಂತ ಹೇಳಿ ಕೃಪಯಾವಿಷ್ಟ ವಿಷೀದನ್ ಇದಮಬ್ರವೀತ್, ಭಗವದ್ಗೀತೆ ಆರಂಭದಲ್ಲಿ ಬರುತ್ತೆ ಕೃಪೆಗೆ ಒಳಗಾದ ಅರ್ಜುನ ಅಂಥೇಳಿ. ಇಲ್ಲೂ ಒಂದಿಷ್ಟು ಕೃಪೆಯಿಂದನೇ ಮಾತಾಡ್ತಾನೆ, ನನಗೆ ಯುದ್ಧ ಬೇಡ ಕೃಷ್ಣ, ಆದಷ್ಟು ಸಂಧಿನೇ ಆಗಲಿ ಅಂತ ಹೇಳಿ ಕೃಪೆಯಿಂದ ಮಾತಾಡಿದನಂತೆ ಕೃಷ್ಣ. ಹಾಗೆಲ್ಲ ಅನ್ನಬಾರದು ಅರ್ಜುನ, ಸಂಧಿ ಆದರೆ ಸಂತೋಷವೇ, ಆದರೆ ಯುದ್ಧಕ್ಕೆ ಒಬ್ಬ ಕ್ಷತ್ರಿಯ ಹಿಂಜರಿಬಾರದು ಅಂಥೇಳಿ ಸ್ವಲ್ಪ ಪ್ರೋತ್ಸಾಹವನ್ನು ಕೊಡ್ತಾರೆ, ಉತ್ಸಾಹವನ್ನು ಉಕ್ಕಿಸ್ತಾರೆ. ಅದು ಬಹಳ ಮುಖ್ಯ. ಅದು ಅಂದರೆ ಯುದ್ಧಕ್ಕೆ ಬಂದರೂ ತಯಾರಿರಬೇಕು. ಸಂಧಿ ಅಂದ್ಕೊಂಡಿದ್ವಿ ಆಗಲಿಲ್ಲ ಅಂತ ಹೇಳಿ ಮನಸ್ಸಿಗೆ ವ್ಯಥೆ ಮಾಡಿಕೊಳ್ಳೋದಲ್ಲ. ಕ್ಷತ್ರಿಯನ ಆದ್ಯ ಕರ್ತವ್ಯ ಅನಿವಾರ್ಯವಾದ ಯುದ್ಧವನ್ನು ಮಾಡೋದು ಅಂತ ಹೇಳಿದಾಗ ಅರ್ಜುನ ಕೊನೆಗೆ ಒಪ್ಪಿಕೊಡ್ತಾನೆ, ಆಯಿತು ಕೃಷ್ಣ ನಾನು ಯುದ್ಧಕ್ಕೆ ಸಿದ್ಧ. ಇಷ್ಟು ಸಿದ್ಧತೆ ಮಾಡಿದ್ರು ಮತ್ತೆ ಗೀತೆ ಉಪದೇಶ ಕಾಲಕ್ಕೆ ಮತ್ತೆ ಧನಸ್ಸನ್ನು ತ್ಯಾಗ ಮಾಡ್ತಾನೆ ಅರ್ಜುನ. ಅದು ಎಷ್ಟು ಸರ್ತಿ ಅರ್ಜುನನಿಗೆ ಹೇಳಿದ್ರೂ ಕೂಡ ಭೀಮಸೇನನ ಎತ್ತರಕ್ಕೆ ಬರೋದಿಲ್ಲ. ಇದು ಭಾರಿ ವಿಶೇಷ. ಇಲ್ಲಿ ಭೀಮಸೇನ ಕೃಷ್ಣ ಹೇಳಿ ಒಪ್ಪಿಸಿದ್ದಲ್ಲ, ಭೀಮಸೇನ ತಾನೇ ಹೇಳ್ತಾನೆ ಉದ್ದೇಶಪೂರ್ವಕವಾಗಿ ಮಾಡಿದ್ದೆ ಹೊರತು ಯುದ್ಧಕ್ಕೆ ಸಿದ್ಧ ಹೇಳಿದ ಭೀಮಸೇನ ಸುಮ್ಮನೆ ಹೇಳಿದ್ದಲ್ಲ. ಮತ್ತೆ ಥ್ರೋಟ್ ಎಂದೆಂದೂ ಕೂಡ ಯುದ್ಧ ನಾನು ಮಾಡೋದಿಲ್ಲ ಅಥವಾ ಒಂದು ಸರ್ತಿನೇ ಹೇಳೋದಿಲ್ಲ. ಮತ್ತೆ ಅರ್ಜುನ ಎಷ್ಟೋ ಸರ್ತಿ ಮಾತನ್ನಾಡ್ತಾನೆ, ಹೇಳಿಸ್ಕೊಂಡಿದ್ರೂ ಹೇಳ್ತಾನೆ, ಆದರೆ ಭೀಮಸೇನ ಮಾತ್ರ ಎಂದೂ ಹೇಳಿಲ್ಲ. ಅಷ್ಟೇ ಅಲ್ಲ, ನಿಜವಾದ ಅರ್ಥದಲ್ಲಿ ಧರ್ಮರಾಜನ ಯುದ್ಧಕ್ಕೆ ಅಣಿ ಮಾಡಿದ್ದೇ ಭೀಮಸೇನ ದ್ರೌಪದಿಯರು. ವನಪರ್ವದಲ್ಲಿ ಕಥೆ ಕೇಳಿದ್ದೇವೆ. ಅಂದಮೇಲೆ ಭೀಮಸೇನ ಮಾತುಗಳೆಲ್ಲ ಲೋಕಶಿಕ್ಷಣದ ಮಾತುಗಳೇ ಹೊರತು ನಿಜವಾಗಲೂ ಕೂಡ ಭೀಮಸೇನ ಅಂಜೋದು ಮೊದಲಾದ ಯಾವ ಒಂದು ತಪ್ಪು ಕೆಲಸವನ್ನು ಮಾಡಿಲ್ಲ ಅಂತ ಮತ್ತೊಮ್ಮೆ ರುಜುವಾತಾಯಿತು. ಆಮೇಲೆ ನಕುಲ ಸಹದೇವರನ್ನು ಕೇಳಿದಾಗ ನಕುಲ ದೊಡ್ಡವರು ಅವ್ರು ಹೇಗೆ ಹೇಳಿದರೆ ಹಾಗೆ ಅಂತ ಹೇಳಿಬಿಡ್ತಾನೆ. ಮೂರು ಜನ ಅಣ್ಣಂದಿರಿದ್ದಾರೆ, ಹೇಗಿದ್ದರು ಅವ್ರು ಹೇಗೆ ಹೇಳಿದರೆ ಹಾಗೆ ಆಗಬಹುದು ಅಂತೇಳಿ. ಆಗ ಸಹದೇವ ಹೇಳ್ತಾನೆ, ಇಲ್ಲ ಕೃಷ್ಣ ಯುದ್ಧನೇ ಆಗಬೇಕು ಅಂತ ಹೇಳಿಬಿಟ್ಟೆ. ಸಹದೇವ ಅಷ್ಟು ಜನದಲ್ಲಿ ಮೊದಲಿಗೆ ಯುದ್ಧ ಹೇಳಬೇಕು ಅಂತ ಹೇಳಿದ್ದು ಸಹದೇವ. ನಮಗೇನಿಸುತ್ತಾಗ ಓ ಭಾರಿ ಗ್ರೇಟ್ ಅಂತ ಕಾಣ ಸಹದೇವ ಹಾಕಿದ್ರೆ ಇವನೇ ಮಹಾವೀರ ಅಂತ ಅನಿಸಿಬಿಡುತ್ತೆ. ಅದಕ್ಕೆ ಹೇಳ್ತಾರೆ, ಸಹದೇವ ಹಾಗೆ ಮಾತಾಡಿದ್ದಲ್ಲ, ಸ್ವಲ್ಪ ಎಮೋಷನಲ್ಲ ಮಾತಾಡ್ತಾನೆ ಅಷ್ಟೇ. ಎಮೋಷನಲ್ಲಾಗಿ ಮಾತಾಡೋದು ತಿಳಿದು ಮಾತಾಡೋದು ಬೇರೆ. ಅದು ಕಲ್ಲೊಡೆಯೋದು ಕಲ್ಲೊಡೆಯೋದು ತೊರಟುಬಿಟ್ರೆ ಮುಂದೆ ಏನಾಗುತ್ತೆ ಯೋಚನೆ ಮಾಡಬೇಕಲ್ಲ. ಈ ಬಂತೆ ಸಹದೇವರಿಗೆ ಆ ಥರ ಹುಮ್ಮಸ್ಸದು ಒಂದು. ಆದ್ದರಿಂದ ಅದು ವಿರೋತ್ಸಾಹದ ಮಾತಲ್ಲ, ಅದು ಅದೊಂಥರ ಭಾವೋದ್ವೇಗದ ಮಾತು. ಭಾವೋದ್ವೇಗದ ಮಾತಿನ ದೃಷ್ಟಿಯಿಂದ ಸಹದೇವ ಹೇಳಿದ್ದೇ ಹೊರತು ನಿಜವಾದ ಅರ್ಥದಲ್ಲಿ ಭೀಮಸೇನನ ಸಾಧ್ಯ ದೀಕ್ಷೆಗಳು ಯಾವುದೋ ಆತನಲ್ಲಿರಲಿಲ್ಲ. ಅದು ಯೋಗ್ಯ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಆದರೆ ಅಷ್ಟು ದೊಡ್ಡ ವ್ಯಕ್ತಿಯಾಗಿ ಭೀಮನಿಗೆ ಅರ್ಜುನಿಗೆ ಸರಿಗಟ್ಟತಕ್ಕಂಥ ವ್ಯಕ್ತಿ ಅಲ್ಲ ಎಂಬುದು ಅಲ್ಲಿ ಕಾಣುತ್ತೆ. ಕೊನೆಗೆ ಕೃಷ್ಣ ದ್ರೌಪದಿಯನ್ನು ಕೇಳುತ್ತಾನೆ, ಅಮ್ಮ ದ್ರೌಪದಿ ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿದರೆ. ಇದು ತುಂಬ ಜನ ಗಮನಿಸಬೇಕಿದ್ದಾರೆ, ಹೆಂಗಸರು ಯಾರು ಕೇಳ್ತಾರೆ ಅಂತ ಜನ ಪದ್ಧತಿ ಹಾಕಿರೋದು. ಹೇಳಿದ್ದನ್ನು ಮಾಡಿದ್ರಾಯ್ತು, ಅವ್ರನ್ನ ಯಾರು ಕೇಳ್ತಾರೆ ಅಂತ ತಿಳ್ಕೊಂಡಿದ್ದಾರಲ್ಲ. ಅದು ಕೃಷ್ಣ ಹೇಳ್ತಾನೆ, ಯಾರು ಕೇಳ್ತಾರೋ ಬಿಡ್ತಾನೆ, ನಾನು ಕೇಳ್ತೇನೆ ಅಂತ ಹೇಳ್ತಾನೆ. ಆದ್ದರಿಂದ ದೇವರು ನಮ್ಮ ಕಡೆ ಇದ್ದಾನೆ ಅನ್ನೋ ಭಾವನೆ ಹೆಂಗಸರು ಧೈರ್ಯ ಹೊಂದಬಹುದು. ನಿಜವಾದ ಅರ್ಥದಲ್ಲಿ ಕೃಷ್ಣ ಎಷ್ಟು ಕರುಣಾಳು ಅಂತ ಹೇಳೋದಕ್ಕೆ ಯಾವ ರೀತಿಯಲ್ಲಿ ಅವರಿಗೂ ಮನಸ್ಸಿನಲ್ಲಿ ಇರತಕ್ಕಂಥ ಭಾವನೆಗಳನ್ನು ವ್ಯಕ್ತ ಮಾಡತಕ್ಕಂತಹ ಒಂದು ದೊಡ್ಡ ಅಧಿಕಾರ ಇದೆ. ಇದನ್ನು ನಾವು ಇದು ಕೇಳ್ತಾ ಕಾಣ್ತಾ ಇದ್ದೇವೆ ಉದ್ಯೋಗ ಪರ್ವದೊಳಗೆ. ಅದು ಗಮನಿಸಿರಬೇಕು. ಯಾರಾದರೂ ಇವತ್ತು ಸ್ತ್ರೀಯರ ಬಗ್ಗೆ ಎಚ್ಚರಿಕೆಯನ್ನು ಹೊಂದಿಲ್ಲ, ನಮ್ಮ ಶಾಸ್ತ್ರದವರೆಲ್ಲ ದೂರ ಮಾಡಿಬಿಟ್ಟಿದ್ದಾರೆ ಅಂತ ತಿಳ್ಕೊಂಡ್ರೆ ಅದು ತಪ್ಪದು. ಕೃಷ್ಣ ಪ್ರತ್ಯೇಕವಾಗಿ ದ್ರೌಪದಿಯನ್ನು ಕೇಳುತ್ತಾನೆ, ನಿನ್ನ ಅಭಿಪ್ರಾಯ ಏನು ಹೇಳು ದ್ರೌಪದಿ ಅಂತ ಹೇಳಿದಾಗ ಆಗ ದ್ರೌಪದಿ ಹೇಳುತ್ತಾಳೆ. ಕೃಷ್ಣ ಹೇಳಿದ್ದು ಎಷ್ಟು ದೊಡ್ಡದೋ, ದ್ರೌಪದಿ ಅಷ್ಟೇ ಧೈರ್ಯವಾಗಿ ಮಾತಾಡಿದ್ದು ಅಷ್ಟೇ ಶ್ರೇಷ್ಠ. ಸಂಕೋಚ ಪಟ್ಟು ಏನೋ ಹೇಳಿಬಿಡೋದು, ಏ ಮಾತಾಡಲು ಸಂಕೋಚ ಆಯಿತು ಹಾಗೆಲ್ಲ ಏನೂ ಇಲ್ಲ, ಅದು ಸರಿಯಲ್ಲ. ಅವಕಾಶ ಕೊಟ್ಟಾಗ ಉಪಯೋಗಿಸ್ಕೊಳ್ಬೇಕು ಅದನ್ನು, ಆಮೇಲೆ ಹೇಳೋದು ಏನಂತಾರೋ ಅಂತ ಹೇಳಲೇ ಇಲ್ಲ ಅಂತೇಳಿ. ಅವಕಾಶ ಕೊಟ್ಟಿದ್ದೆ ಅದಕ್ಕೆ ಹಾಗಿದ್ರೆ, ಈಗ ಪರೀಕ್ಷೆಯಲ್ಲಿ ಪೇಪರ್ ಕೊಟ್ಟಮೇಲೆ ಬರೀರಿ ಅಂತ ಹಾಕಿ ಕೊಟ್ಟಿರ್ತಾರೋ, ಒಪಿನಿಯನ್ ಕೇಳಿದಾಗ ಧೈರ್ಯವಾಗಿ ಹೇಳಬೇಕು ಅದನ್ನು. ಹೇಳದೆ ಹೋದರೆ ಕೊಟ್ಟ ಅವಕಾಶ ಕಳ್ಕೊಂಡಂತೆ ಲೆಕ್ಕ. ದ್ರೌಪದಿ ಹೇಳ್ತಾಳೆ, ಕೃಷ್ಣ ಈ ದುರ್ಯೋಧನಾದಿಗಳು ಪರಮ ಪಾಪಿಗಳು, ಅವರನ್ನು ಕ್ಷಮಿಸುವ ಸಿದ್ಧತೆ ನನಗೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಅಂಥ ಪಾಪಿಗಳು ಬದುಕೋದು ನಾನು ಇಷ್ಟಪಡೋದಿಲ್ಲ. ಬರೀ ಸಂಧಿ ಎಂದೆಂದೂ ಸಾಧ್ಯ ಇಲ್ಲ, ಸಂಧಿ ನಾನು ಒಪ್ಪೋದೇ ಇಲ್ಲ. ಸಂಧಿ ನಶ್ಯಾದಿತಿ ಪಾರ್ಷತಿ, ಸಂಧಿ ಆಗಲೇಬಾರದು, ಯುದ್ಧವೇ ಆಗಲೇಬೇಕು. ಇದು ನನ್ನ ಹಠ ಅಂತ ದ್ರೌಪದಿ ಹೇಳಿಲ್ಲಂತೆ. ಇದು ಅರ್ಥ ಮಾಡಿಕೊಂಡ್ರೆ ದ್ರೌಪದಿಯ ವೀರಾವೇಶದ ಮಾತಿದು ಹೊತ್ತು. ಕ್ಷಾತ್ರ ತೇಜಸ್ಸನ್ನು ಹೇಗೆ ತೋರಿಸ್ಬೇಕು ಅಂತ ಹೇಳುತ್ತಾರೆ. ಎಲ್ಲೆಲ್ಲೋ ಸಂಧಿ ಸಾಧ್ಯ ಇಲ್ಲ, ಪರಮ ಪಾಪಿಗಳಿವರು, ಇಂಥ ಪಾಪಿಷ್ಠರನ್ನು ಕ್ಷಮಿಸೋದಾದರೆ ಯಾರಿಗೂ ಶಿಕ್ಷೆ ಕೊಡಬೇಕಾಗಿಲ್ಲ ಅಂತಾಯ್ತು ಅಷ್ಟೇ. ಇವತ್ತು ಇಂಥ ಪಾಪಿಷ್ಠನನ್ನು ಕೂಡ ನೋಡಿ, ಮೊನ್ನೆ ಸುಪ್ರೀಂ ಗಲ್ಲಿಗೆ ಹಾಕಿದ್ರಲ್ಲ, ಹಾಗೆ ಸುಪ್ರೀಂ ಕೋರ್ಟ್ ಹೋದ್ರು ಕೊಡ್ಲಿಕ್ಕೆ ಒಪ್ಪಲಿಲ್ಲ ಅದರ. ಆಮೇಲೆ ಇವರು ಒಪ್ಪಲಿಲ್ಲ, ರಾಷ್ಟ್ರಾಧ್ಯಕ್ಷರು ಹೇಳಿದ್ರೆ ಒಪ್ಪಲಿಕ್ಕೆ ಕ್ಷಮಾದಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಜನ ಅದನ್ನ ಯಾರು ಅಬ್ಜೆಕ್ಟ್ ಮಾಡಲಿಲ್ಲ. ಒಳ್ಳೇದಾಯ್ತು ಅಂತ ಹೇಳಿದ್ರೆ ಹೊರತು ಮಾಡಬೇಕಾಗಿತ್ತು ಅಂತ ಹೇಳಿದವರಿಲ್ಲ. ಇದೇನು ಒಂದು ಆಕಾರ ಕೊಲೆ ಮಾಡಿದವರಿಗೆ ಇಂಥ ಶಿಕ್ಷೆ ಕೊಡೋದಾದರೆ ದುರ್ಯೋಧನಂಥ ಪರಮಪಾಪಿಗಳಿಗೆ ಕ್ಷಮೆ ಕೊಡೋದು ಅಂದ್ರೆ ಏನರ್ಥ? ಆ ದೃಷ್ಟಿಯಿಂದ ಇವತ್ತು ಆಗಾಗ್ಗೆ ಬರ್ತಿರುತ್ತೆ ಅದು, ಕ್ಷಮಾದಾನ ಮಾಡಬೇಕು ಅವರಿವರಿಗೆ ಅಂತ ಕೇಳ್ತಾ ಇರ್ತಾರೆ. ಅಲ್ಲೂ ಸಾಮಾನ್ಯವಾಗಿ ಎರಡು ಒಪಿನಿಯನ್ ಬಂದೇ ಬರುತ್ತೆ. ಸಾಮಾನ್ಯ ಹೆಚ್ಚಿದಾನ ಇಂಥ ಈ ಕಾಲದಲ್ಲೂ ಕೂಡ ಹೆಚ್ಚಾಗಿ ಅನ್ಯಾಯಕ್ಕೆ ಪ್ರೋತ್ಸಾಹ ತೆಗೆತಕ್ಕಂಥ ಈ ಕಾಲದಲ್ಲೂ ಕೂಡ ಭಾರಿ ಪಾಪಗಳನ್ನು ಕ್ಷಮಿಸಬೇಕು ಅನ್ನೋ ಅಭಿಪ್ರಾಯ ಕೂಡ ಜನ ಸಿಗೋದಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ದ್ರೌಪದಿಯ ಮಾತಿನ ಸತ್ಯ ಇದೆ ಅಂತ ಗೊತ್ತಾಗುತ್ತೆ. ಕ್ಷಮಿಸಬೇಕು ಅನ್ನೋದು ಗುಣನೇ, ಕ್ಷಮಾ ಗುಣ ಅನ್ನೋದ್ರ ಸಂಶಯನೇ ಇಲ್ಲ. ಆದರೆ ಕ್ಷಮಾ ಗುಣ ಆಗೋದು ಯಾವಾಗ ಅಂತ ಕೇಳಿದರೆ, ಕ್ಷಮಿಸೋದು ಇವ್ರ ಗುಣ, ಕ್ಷಮೆ ತಗೊಳ್ತಕ್ಕಂಥ ಅರ್ಹತೆ ಅವ್ರಿಗೆ ಇರಬೇಕಲ್ಲ ಈ ಮಧ್ಯೆ. ಆದಷ್ಟು ಲೇಟಾಗಿ ಬಂದವನ್ನ ಕ್ಷಮೆ ಕೇಳ್ಬೋದು. ಕಾಪಿ ಹೊಡೆದ್ರೆ ಕ್ಷಮಿಸಿದ ಗತಿಯೇನು ಆಗಿದ್ರೆ? ಎಕ್ಸಾಮನ್ನು ಸ್ಯಾಂಕ್ಚಿಟಿನೇ ಇರೋದಿಲ್ಲ. ಯಾವುದೋ ರೀತಿಯಲ್ಲಿ ಸಣ್ಣ ಪುಟ್ಟು ಪಾಠ ತಪ್ಪು ಮಾಡಿದ್ರೆ ಕ್ಷಮಿಸ್ಬೋದೇ ಹೊರತು ತುಂಬ ತಪ್ಪಾದ್ರೆ ಕ್ಷಮಿಸಲಿಕ್ಕಾಗೋದಿಲ್ಲ. ಇಲ್ಲಿ ವ್ಯತ್ಯಾಸ ಇದೆ. ಕ್ಷಮೆ ಎಂಬುದನ್ನು ಟೂ ಮಚ್ ಕ್ಷಮೆ ಅಂದರೆ ಅದು ಒಂಥರ ನಿಶಕ್ತಿಯ ಮತ್ತೊಂದು ಮುಖ ಅಷ್ಟೇ, ಅದು ಗುಣ ಅಲ್ಲ, ಅದು ದೋಷನೇ ಆಗೋದು. ತುಂಬ ಜನ ದ್ರೌಪದಿಯ ಬಗ್ಗೆ ಆಕ್ಷೇಪನೂ ಮಾಡೋದುಂಟು. ದ್ರೌಪದಿಯ ಹಠದಿಂದ ಮಹಾಭಾರತ ಯುದ್ಧ ಆಗೋಯಿತು, ಕೋಟ್ಯಂತರನ್ನು ಸತ್ತೋದ್ರು. ದ್ರೌಪದಿ ಏನು ಮಾಡಬಹುದಾಗಿತ್ತಾಗ, ಕ್ಷಮಿಸಿಬಿಡು ಕೃಷ್ಣ ಹೋಗಲಿ ಅಂತ ಅನ್ಬೋದಾಗಿತ್ತು. ಮೊದಲೇ ಹೆಂಗಸು ಅಂತ ಹೊತ್ತಲ್ಲಿ ಕ್ಷಮಿಸಬಹುದು, ಮಾತೃಹೃದಯ ತಾಯಿ ಕರುಳು ಅಂತ ಹೇಳುತ್ತಾರೆ, ಕರುಣೆಯಿಂದ ವರ್ತಿಸಬೇಕಾಗಿತ್ತು. ದ್ರೌಪದಿ ಹಠಮಾರಿ ಅಂತ ಹೇಳಿ ಬಯೋ ಜನಗಳಿದ್ದಾರೆ, ಎಷ್ಟೋ ಜನ ಪುಸ್ತಕ ಬರೆದವರಲ್ಲಿ ದ್ರೌಪದಿಯಲ್ಲಿ ಬೈದವರು ಇದ್ದಾರೆ. ಇದು ಭಾರಿ ಆಶ್ಚರ್ಯ. ದ್ರೌಪದಿ ವಸ್ತ್ರಾಪಹರಣ ಪ್ರಯತ್ನ ಪಟ್ಟಿದ್ದು ದುರ್ಯೋಧನ ಬೈಯೋದಿಲ್ಲ ಅವರು, ಯುದ್ಧ ಮಾಡಬೇಕಾದ್ರೆ ದ್ರೌಪದಿನೇ ಬೈತಾರೆ. ಇದು ಆಶ್ಚರ್ಯ. ಈ ಕಳ್ಳನ್ನು ಬೈದೆ ಹಿಡಿದು ಪೊಲೀಸನ್ನೇ ಬೈದರೆ ಹಾಗೋ ಹಾಗೆ, ಕಳ್ಳನ್ನು ಬೈಯೋದಿಲ್ಲ, ಹಿಡಿದನ್ನು ಯಾಕೆ ಹಿಡಿದೆ ಅಂತ ಕೇಳಿದ್ರೆ ಏನು ಮಾಡಬೇಕು ಅದನ್ನು? ಇದು ಇವತ್ತು ಹಾಗೆ ಇರುತ್ತೆ, ಇನ್ಲೇಟರ್ ಹಿಡಿದು ಬಿಡ್ತಾರೆ, ಮೇಲವರು ಬಂದು ಯಾವ ಬಿಡಿಸಿಬಿಡ್ತಾರೆ, ಎಷ್ಟು ದುಃಖ ಆಗ್ಬೋದು ಅವ್ರಿಗೆ. ಕಾಪಿ ಹೊಡೆಯನ್ನು ಹಿಡಿದು ಬಿಟ್ಟರೆ, ಮೇಲವರು ಬಿಡಿಸಿಬಿಟ್ರೆ, ಇವನು ನಾಳೆ ಇನ್ವೆಸ್ಟ್ ಮಾಡೋದಿಲ್ಲ ಅಂತ ಹೇಳಿಬಿಡ್ತಾನೆ ಅಷ್ಟೇ. ಅದಕ್ಕೊಂದು ಬೆಲೆ ಇರಬೇಕಲ್ಲ ಅಂತ ದೊಡ್ಡ ಆರೋಪ ಮಾಡೋದುಂಟು, ಅದು ತಪ್ಪದು. ದ್ರೌಪದಿ ಮಾತನ್ನು ಹೇಳಬೇಕಾದ್ರೆ ಇವರು ಎಷ್ಟು ಅನ್ಯಾಯ ಮಾಡಿದ್ದಾರೆ ಎಂಬುದು ಯೋಚನೆ ಮಾಡಬೇಕು. ಸಹಜವಾಗಿ ಕ್ಷಮಿಸ್ತಕ್ಕಂತಹ ಒಂದು ಪ್ರಸಂಗ ಬಂದಾಗ ಕ್ಷಮಿಸದೆ ಹೋದರೆ ಅದು ದೋಷನೇ ಹೊರತು, ಅಕ್ಷಮ್ಯ ಅಪರಾಧ ಅಂತ ಒಂದು ಮಾತು ಉಪಯೋಗಿಸ್ತಾರೆ. ಅಕ್ಷಮ್ಯ ಅಪರಾಧ, ಅಕ್ಷಮ್ಯವಾದ ಅಪರಾಧವನ್ನು ಕ್ಷಮಿಸಿದರೆ ಕ್ಷಮಿಸಿದವರೇ ತಪ್ಪು ಮಾಡ್ತಾರೆ ಅಂತ ಅರ್ಥ. ಅದು ನಾನು ಒಪ್ಪೋದಿಲ್ಲ ಕೃಷ್ಣ, ಅವರೆಲ್ಲರೂ ನಾಶವಾಗಲೇಬೇಕು, ಅಂಥ ಪಾಪಗಳನ್ನು ನಾನು ಉಳಿಸ್ಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿದರೆ ದ್ರೌಪದಿ ಹೇಳಿಲ್ಲಂತೆ, ಇನ್ನು ಮುಂದಿನ ಪ್ರಶ್ನೆ, ಕೃಷ್ಣ ಏನು ಹೇಳ್ತಾರೆ ಅನ್ನೋದು ಭಾರಿ ಮುಖ್ಯ. ಜನ ಏನು ಹೇಳಿದ್ದಾರೆ, ದ್ರೌಪದಿ ಸ್ವಲ್ಪ ತಾಳ್ಮೆ ವಹಿಸಬೇಕಾಗಿತ್ತು ಹಾಗೆ ಅಂತ ಹೇಳಿದ್ದಾರಲ್ಲ, ಇದು ನಮ್ಮ ಒಪಿನಿಯನ್ ಅಷ್ಟೇ. ಕೃಷ್ಣ ಯಾರು? ಭಗವದ್ಗೀತೆ ಹೇಳಿದವನು ಭಗವಂತ, ಅವನೇನು ಹೇಳ್ತಾನೆ ಕೇಳಬೇಕು. ಕೃಷ್ಣನ ಮಾತು ಫೈನಲ್ ಆಗುತ್ತೆ ಹೊರತು ನಮ್ಮ ಮಾತು ಫೈನಲ್ ಆಗೋದಿಲ್ಲ. ಇವತ್ತು ಆಟಗಳಲ್ಲೂ ಕೂಡ ಕೋಟ್ ಅಂದ್ರೇನೋ ನೋಡ್ತಾರೆ, ಅವ್ರ ಮಾತು ಫೈನಲ್ ಅಲ್ಲ, ಒಬ್ಬ ಅಂಪೈರ್ ಮಾತು ಯಾವ ಕಡೆ ನೋಡ್ತಿರ್ತಾನೆ ಅವನ ಮಾತು ಫೈನಲ್. ಎಷ್ಟು ತಮಾಷೆ ಇದು ಒಂದು ಇಷ್ಟು. ಯಾಕಂದರೆ ಅಧಿಕಾರ ಯಾರಿಗೆ ಕಾಂಪಿಟೆನ್ಸ್ ಇರುತ್ತಲ್ಲ ಅದು ಮುಖ್ಯ. ಕಾಂಪಿಟೆನ್ಸ್ ಇಲ್ಲದೆ ಹೋದರೆ ಅವ್ರ ಮಾತಿಗೆ ಬೆಲೆ ಇರೋದಿಲ್ಲ. ಇವತ್ತು ಕೃಷ್ಣ ಇಷ್ಟು ಕೇಳಿದ ಮೇಲೆ ಕೃಷ್ಣ ಏನು ಹೇಳಬಹುದು? ಈಗ ನೋಡಿ, ಭೀಮಸೇನ ಹೇಳಿದಾಗ ಕೃಷ್ಣ ಮಾತಾಡ್ತಾರೆ, ಹಾಗೆಲ್ಲ ಹೇಳಬಾರ್ದು ಭೀಮಸೇನ ಅಂತ ಲೋಕದೃಷ್ಟಿಯಿಂದ ಮಾತಾಡ್ತಾನೆ. ದ್ರೌಪದಿಗೆ ಆ ಮಾತು ಹೇಳ್ಬೋದು ಕೃಷ್ಣ ಬೇಕಾದ್ರೆ. ಭೀಮಸೇನ ಹೇಳಿದ್ದು ಸಂಧಿ, ದ್ರೌಪದಿ ಹೇಳೋದು ಯುದ್ಧ. ಇನ್ನೊಂದು ಪ್ರಶ್ನೆ ನನಗೆ ಬರಬಹುದು, ಏನಂತ, ಓ ಭೀಮ ದ್ರೌಪದಿ ಗಂಡ ಹೆಂಡತಿ ಅಂತ ಹೇಳ್ತೀರಿ, ಅವರಿಬ್ಬರಿಗೆ ಭಿನ್ನಾಭಿಪ್ರಾಯ ಬಂತಲ್ಲ. ಹಾಗಿದ್ರೆ ಭೀಮನ ಒಪಿನಿಯನ್ನೇ ಬೇರೆ, ದ್ರೌಪದಿ ಒಪಿನಿಯನ್ನೇ ಬೇರೆ, ನಮ್ಮನ್ನು ನಾವು ಹೇಳೋದೇನೀಗ? ಲಕ್ಷ್ಮೀನಾರಾಯಣರಲ್ಲಿ ಎಂದೂ ಇರೋ ಭಿನ್ನಾಭಿಪ್ರಾಯದ ಹೆಸರೇ ಇಲ್ಲ. ಅನಂತರ ರೀತಿ ಇರೋದು ಯಾರು ಅಂದರೆ ಬ್ರಹ್ಮ ಸರಸ್ವತಿ ವಾಯುಭಾರತಿ ಅಂತ ನಾನು ಹೇಳುತ್ತೆ. ಎಂದೆಂದೂ ಭಿನ್ನಾಭಿಪ್ರಾಯ ಇಲ್ಲ ಹೇಳಕ್ಕೆ ಬರೋದಿಲ್ಲ. ಶಿವಪಾರ್ವತಿಯರಲ್ಲಿ ದಕ್ಷಯಜ್ಞ ಧ್ವಂಸದ ಕಾಲಕ್ಕೆ ಗಲಾಟೆಯಾಗಿದೆ, ಅವ್ರು ಹೋಗಬೇಡಿ ಅಂದರೆ ಹೋಗಿಬಿಟ್ಟು ಕೊನೆಗೆ ದೇಹತ್ಯಾಗ ಮಾಡಿದ ಪ್ರಸಂಗ ನಾವು ಕೇಳ್ತೇವೆ. ಆದರೆ ಉಳಿದವರು ದಿನನಿತ್ಯ ಜಗಳದ ಕೇಸೇ ಬೇಕಾಗ್ತಿರ್ತಾವೆ, ಆದ್ದರಿಂದ ಆ ಎಕ್ಸಾಂಪಲ್ ಕೊಡೋ ಕಾರಣನೇ ಇಲ್ಲ. ಅಂದಮೇಲೆ ಇಲ್ಲಿ ಭೀಮ ದ್ರೌಪದಿಯರು ವಿರಸ ಬಂತಲ್ಲ ಹೇಗೆ ಅಂತ ದೊಡ್ಡ ಪ್ರಶ್ನೆ ಇದೆ. ಅದಕ್ಕೆ ಹೇಳ್ತಾರೆ, ಇಬ್ಬರಲ್ಲೂ ವಿರಸ ಇಲ್ಲವೇ ಇಲ್ಲ. ನಿನ್ನೆ ನೋಡಿದ್ದೇವೆ ಅದನ್ನು, ಲೋಕದ ಕರುಣೆಯ ದೃಷ್ಟಿಯಿಂದ ಒಂದು ಮಾತು ಭೀಮಸೇನೆ ಹೇಳಿದ್ದೇ ಹೊರತು ಭೀಮಸೇನ ಅಭಿಪ್ರಾಯನೋ ಯುದ್ಧನೇ, ದ್ರೌಪದಿ ಅಭಿಪ್ರಾಯನೋ ಯುದ್ಧನೇ, ಅವ್ರು ಹೇಳಿದ ಅಪ್ರೋಚ್ ಬೇರೆ ಆಗಿತ್ತೆ ಹೊರತು ಉತ್ತರ ಒಂದೇ ಆಗಿತ್ತು. ಅದಕ್ಕೆ ಕೃಷ್ಣ ಹೇಳಿದ್ದು, ಭೀಮಸೇನ ಇಡೀ ಯುದ್ಧದ ಭಾರ ನಿನ್ನಲ್ಲಿದೆ ಅಂತ ಹೇಳಿದ ಮೇಲೆ ಮತ್ತೆ ಸಂಶಯಕ್ಕೆ ಅವಕಾಶವೇ ಇಲ್ಲ. ಇಬ್ಬರ ತೀರ್ಮಾನನೇ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಕ್ಕೋಸ್ಕರ ಅವರಿಬ್ಬರಲ್ಲಿ ಭಿನ್ನಾಭಿಪ್ರಾಯಕ್ಕೆ ಹೆಸರೇ ಇಲ್ಲ. ಆದ್ದರಿಂದ ಹೇಗೆ ಆದರ್ಶವಾಗಿ ಹೇಗಿರಬೇಕು ಹಾಗೆ ದ್ರೌಪದಿ ನಡ್ಕೊಂಡಿದ್ದಾರೆ. ಇನ್ನು ಕೃಷ್ಣ ದ್ರೌಪದಿ ಮಾತಿಗೆ ಹೇಳ್ತಾನೆ, ಹೆಚ್ಚು ಮಾತೇ ಆಡಲಿಲ್ಲ ಅಂತ ಕೃಷ್ಣ. ದ್ರೌಪದಿ ನೀನು ಹೇಳಿದ ಮೇಲೆ ಆಗೋಯ್ತು, ಓಂ ಅಂತ ಹೇಳಿದ್ರಂತೆ, ಹಾಗೆ ಮಾಡ್ತೇನೆ ಅಂತ ಹೇಳ್ತಾನೆ. ಯುದ್ಧನೇ ನಿಶ್ಚಯ ಮಾಡ್ತೇನೆ ಹೊರತು ಸಂಧಿ ಹೆಸರೇ ಇಲ್ಲ. ಬರೀ ಹೇಳ್ತೇನೆ ಅಲ್ಲ ದ್ರೌಪದಿ, ನಾನು ತೋರಿಸ್ತೇನೆ ನಿನಗೆ ಅಂತ ಹೇಳ್ತಾನೆ. ತೋರಿಸ್ತೇನೆ ಯುದ್ಧದೊಳಗೆ ಆ ದುರ್ಯೋಧನಾದಿಗಳೆಲ್ಲ ಸತ್ತು ಬಿದ್ದು ಅವರ ಹೆಂಡಂದಿರಲ್ಲ ಅವರ ಶವಗಳನ್ನು ಆಲಿಂಗನ ಮಾಡಿಕೊಂಡು ಗೋಳಾಡೋ ದೃಶ್ಯ ನಾನು ತೋರಿಸ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಕೃಷ್ಣ ಏನು ಕರುಣಾನಿಧಿಯೋ ಹರಿ ದೇವರು, ಅಂಥವು ನೀವು ಮಾತು ಹೇಳ್ತಾನೆ ಅಂದರೆ ಎಷ್ಟು ಪಾಪಿಗಳು ದುರ್ಯೋಧನಾದಿಗಳನ್ನು ಯೋಚನೆ ಮಾಡಬೇಕಾಗ, ಎಷ್ಟು ಪಾಪಿಗಳವರು ತುಂಬಿದ ಸಭೆಯಲ್ಲಿ ವಸ್ತ್ರಾಪರಣಕ್ಕೆ ಪ್ರಯತ್ನ ಪಡ್ತಾರೆ, ತಂದೆ ತಾಯಿಗಳ ಎದುರೇ ಈ ಕೆಲಸ ಮಾಡ್ತಾರೆ, ಗುರು ಹಿರಿಯರ ಎದುರೇ ಈ ಕೆಲಸ ಮಾಡ್ತಾರೆ ಅಂದರೆ ಅವರ ಪಾಪಕ್ಕೆ ಎಂದೂ ಕೊನೆ ಇಲ್ಲ, ಅವನನ್ನು ಕ್ಷಮಿಸಲೇಬಾರದು. ಏಷಾಂ ಕ್ರುದ್ಧಾಸಿ ಭಾಮಿನಿ, ನೀನು ಯಾರ ಬಗ್ಗೆ ರೋಜಿಷ್ಯಂತಿ ಸ್ತ್ರೀಯೋ ಹೇವಂ, ಏಷಾಂ ಕ್ರುದ್ಧಾಸಿ ಭಾಮಿನಿ, ಯಾರ ಬಗ್ಗೆ ನೀನು ಕೋಪಗೊಂಡಿದ್ದೀಯೋ ಅವರ ಸ್ತ್ರೀಯರೆಲ್ಲ ಹೀಗೆ ಅಳೋ ದೃಶ್ಯರನ್ನು ತೋರಿಸ್ತೇನೆ, ನೀನು ನಿಶ್ಚಿಂತೆಯಾಗಿರು, ಯುದ್ಧ ನಿಶ್ಚಿತ. ಹಿಮಾಲಯ ಪರ್ವತ ಬೇಕಾದರೆ ನಡೆದಾಡಬಹುದು, ಆಕಾಶ ಬೇಕಾದರೆ ಕೆಳಗೆ ಬೀಳಬಹುದು. ಕೃಷ್ಣ ಉಪಯೋಗಿಸಿದ ಮಾತದು ಒಂದು, ಆಕಾಶ ಕಳಿಸಿ ಬಿಡಿದ್ರು ಪರವಾಗಿಲ್ಲ ಅಂತ ಮಾತಾಡ್ತಿರ್ತಾರೆ ಸಾಮಾನ್ಯ, ಕೃಷ್ಣ ಉಪಯೋಗಿಸಿದ ಮಾತದು ಒಂದು, ಆಕಾಶ ಬೇಕಾದ್ರೆ ಕಳಿಸಿ ಬಿಡಬಹುದು, ಸಮುದ್ರ ಬೇಕಾದ್ರೆ ಖಾಲಿಯಾಗಿ ಬಿಡಬಹುದು, ನನ್ನ ಮಾತು ಎಂದೂ ಸುಳ್ಳಾಗೋದಿಲ್ಲ, ನಕ್ಷತ್ರಗಳು ಕೆಳಬಿದ್ದು ಹೋಗಬಹುದು ಎಲ್ಲ ಕೂಡ, ಗ್ರಹಮಂಡಲಗಳು ಅಲಗಾಡಿ ಹೋಗಬಹುದು, ಆದರೆ ನನ್ನ ಮಾತು ಸುಳ್ಳಾಗೋದಿಲ್ಲ ದ್ರೌಪದಿ, ಯುದ್ಧ ಆಗೇ ಆಗುತ್ತೆ, ಅವರ ನಾಶವಾಗೇ ಆಗ್ತಾರೆ, ಆ ದೃಶ್ಯ ನಾನು ತೋರಿಸೇ ತೋರಿಸ್ತೇನೆ ಅಂತ ಕೃಷ್ಣ ಹೇಳಿ ಹೊರಟಂತೆ. ಅಂದರೆ ದ್ರೌಪದಿಯ ಮಾತಿಗೆ ಇನ್ನೊಂದು ಐಡಿಯಾನೇ ಕೃಷ್ಣ ಕೊಡೋದಿಲ್ಲ, ಒಪ್ಕೊಂಡು ಪೂರ್ತಿ ಒಪ್ಪಿಟ್ಟು ಬಿಡ್ತಾರೆ. ಅಂದಮೇಲೆ ದ್ರೌಪದಿಯ ಅಭಿಪ್ರಾಯವೇ ಕೃಷ್ಣನ ಅಭಿಪ್ರಾಯವಾಗಿತ್ತು ಅನ್ನೋದು ನಿಸ್ಸಂಶಯ. ಅಂದಮೇಲೆ ಅಂಥ ದ್ರೌಪದಿ ಹಠಮಾರಿತನ ಮಾಡಿಬಿಟ್ಲು, ಕ್ಷಮಿಸಬೇಕಾಯಿತು ಅಂತ ನಾವು ಹೇಳಿದರೆ ನಮಗೆ ತಿಳುವಳಿಕೆ ಇಲ್ಲ ಅಂತಾಯ್ತೇ ಹೊರತು, ಕೃಷ್ಣ ಒಪ್ಪಿದ ಮೇಲೆ ಕೆಲವಿದೆ, ಕೋರ್ಟ್ ತೀರ್ಮಾನ ಕೊಟ್ಟಮೇಲೆ ಅಗೇನೆಸ್ಟ್ ಮಾತಾಡಿದರೆ ಆ ಕೋರ್ಟಿಗೆ ಅವಮರ್ಯಾದೆ ಮಾಡಿದಾಗ ಲೆಕ್ಕದು, ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಕರೀತಾರೆ. ಅದನ್ನು ನಿಮ್ಮ ವಿಮರ್ಶೆ ಮಾಡೋ ಹಕ್ಕು ನಮ್ಮದಲ್ಲ, ಸರ್ಕಾರ ನಿಯಮನ ಮಾಡಿ ಅದಕ್ಕೋಸ್ಕರ ಒಂದು ವ್ಯವಸ್ಥೆ ಇದ್ದಾಗ ನೈಲೋ ಪೇಪರ್ ಓದ್ಕೊಂಡು ಮೇಲೆ ನೋಡ್ಕೋತಾ ಏನಾದ್ರು ರಿಮಾರ್ಕ್ ಪಾಸ್ ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ, ಅದಕ್ಕೆ ನಮಗೆ ಅರ್ಹತೆಯೇ ಇಲ್ಲ. ಆದ್ದರಿಂದ ಕೃಷ್ಣ ಒಪ್ಪಿದ ದ್ರೌಪದಿಯ ಮಾತು ಅಂದ ಮೇಲೆ ಅದಕ್ಕಿಂತ ಸತ್ಯ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಸಂಧಿ ಆಗಲೇಬಾರದು, ಯುದ್ಧ ಆಗಬೇಕು, ಅವರು ಸಾಯಬೇಕು, ಜೊತೆಗೆ ಯಾವುದೋ ಹಂತ ನಿಲ್ಲಿಸೋ ಯೋಚನೆ ಕೂಡ ಇಲ್ಲ, ಯಾವುದು ಅವ್ರು ಸಾಯಲೇಬೇಕು. ಕೃಷ್ಣ ಹೇಳಿದ ಓಂ ಅಂತೇಳಿ ಹೊರಟೇ ಬಿಟ್ಟನಂತೆ. ಇದು ದ್ರೌಪದಿಯ ಬಗ್ಗೆ ಸಂದ ಇನ್ನೊಂದು ಅಪೂರ್ವವಾದ ಮಾತಿತ್ತು. ದ್ರೌಪದಿಯ ತೀರ್ಮಾನದಲ್ಲಿ ಯಾವ ದೋಷವೂ ಇಲ್ಲ, ಕೃಷ್ಣ ಮೆಚ್ಚತಕ್ಕಂಥ ತೀರ್ಮಾನ ದ್ರೌಪದಿ ತಗೊಂಡಿದ್ದಾಳೆ ಅಂತಾಯಿತು. ಆದ್ದರಿಂದ ದ್ರೌಪದಿಯ ಸ್ವಂತಿಕೆ ಎಷ್ಟು ದೊಡ್ಡದು, ದ್ರೌಪದಿಯ ಖಚಿತತೆ ಎಷ್ಟು ದೊಡ್ಡದು ಅಂತ ಹೇಳೋದಕ್ಕೆ ಒಳ್ಳೆಯ ನಿದರ್ಶನ ಇದು. ಇನ್ನೂ ಯೋಚನೆ ಮಾಡಬೇಕು, ಕೃಷ್ಣ ಪರಮಾತ್ಮ ದ್ರೌಪದಿಗೆ ಮಾತು ಕೊಟ್ಟ, ಅದೇ ರೀತಿಯಲ್ಲಿ ನಡೆಸ್ತೇನೆ ಅಂತ ಹೇಳಿದ, ಪೂರ್ತಿ ಸಮಾಧಾನ ಮಾಡಿದ, ನಮಗೊಂದು ಉತ್ತರ ಸಿಗುತ್ತೆ. ದ್ರೌಪದಿ ಎಂದೂ ಸಾಧ್ಯ ಇಲ್ಲ ಅಂತ ಯಾತಕ್ಕೆ ಹೇಳ್ತಾಳೆ? ಅದಕ್ಕೆ ಉತ್ತರ ನಾವು ಕಂಡುಕೊಂಡ್ರೆ ಗೊತ್ತಾಗ್ತದೆ. ದ್ರೌಪದಿ ಯಾರು? ಸರಸ್ವತಿ, ಭಾವಿ ಸರಸ್ವತಿ ಅಂದರೆ ವಿದ್ಯಾಭಿಮಾನಿನಿಯಾದ ದೇವತೆ. ಆ ವಿದ್ಯಾಭಿಮಾನಿ ದೇವತೆಗೆ ದುರ್ಯೋಧನಾದಿಗಳು ಅವಮಾನ ಮಾಡಿದ್ದಾರೆ, ಅಂದರೆ ವಿದ್ಯೆಗೆ ಅವಮಾನ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ, ಬೇರೆ ಯಾವುದಕ್ಕೆ ಅವಮಾನ ಮಾಡಿದರೂ ಕ್ಷಮೆ ಸಿಗುತ್ತೆ, ವಿದ್ಯೆಗೆ ಅವಮಾನ ಮಾಡಿದಾಗ ಕ್ಷಮೆ ಸಿಗೋದಿಲ್ಲ. ಇದೊಂದು ಬಹಳ ಅಪೂರ್ವವಾದ ಮಾತು. ಬೇರೆ ಯಾವುದೇ ಮಾಡಿದರೂ ಕೂಡ ಕ್ಷಮೆ ಸಿಗಬಹುದು, ವಿದ್ಯೆಗೆ ಅವಮಾನ ಮಾಡಿದ್ರೆ ಕ್ಷಮೆ ಸಿಗೋದಿಲ್ಲ. ಯಾತಕ್ಕೆ ಅಂದರೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಅತ್ಯಂತ ಪವಿತ್ರವಾದ ವಸ್ತು ಎಲ್ಲೋ ಗಲೀಜು ಮಾಡಿದ ಸುಂದರವು ದೇವ್ರ ಮನೆಯಲ್ಲಿ ಮಾಡಿದ್ರೆ ಏನು ಮಾಡೋಕ್ಕಾಗತ್ತಾಗ? ಕ್ಷಮಿಸ್ಲಿಕ್ಕಾಗೋದಿಲ್ಲ. ಇದು ಮಾತು ಅರ್ಥ ಮಾಡಿಕೊಂಡ್ರೆ ಅಪರಾಧಗಳ ರೀತಿಯಲ್ಲಿ ಬೇರೆ. ಯಾ ಕ್ಲಬ್ನಲ್ಲಿ ಕುಡಿತಾನೆ ಅಂದರೆ ಕ್ಲಬ್ ಇರೋದೇ ಅದಕ್ಕೆ ಪಾಪ, ಅದೇನು ಯೋಚನೆ ಇಲ್ಲ. ದೇವಸ್ಥಾನದಲ್ಲಿ ಕುಡಿತಾನೆ ಅಂದರೆ ಫಜೀತಿ ಆಗುತ್ತೆ. ಆಗ ಅವು ಅಕ್ಷಮ್ಯ ಅಪರಾಧ, ಅದು ಒಪ್ಪಲೇಬೇಕಾಗತ್ತೆ. ಇವತ್ತು ದುರ್ಯೋಧನ ಚಂದ್ರವಂಶದಲ್ಲಿ ಹುಟ್ಟಿ, ರಾಜಮನೆತನದಲ್ಲಿ ಹುಟ್ಟಿ, ರಾಜ್ಯ ಆಳಬೇಕಾದ ಜನ ಯಾರಾದರೂ ಪರಸ್ತ್ರೀಯರನ್ನು ಕೆಣಕ್ಲಕ್ಕೆ ಹೋದರೆ ಬಿಡಿಸ್ಬೇಕು ನ್ಯಾಯವಾಗಿ. ದುರ್ಯೋಧನಾದಿಗಳು ರಾಜರಾಗಿದ್ದವ್ರು ಬಿಡಿಸ್ಬೇಕು ಅದನ್ನು. ಅಂಥವರೆಂಥ ಅನ್ಯಾಯ ಮಾಡಿದರೆ ಅವ್ರು ಕ್ಷಮೆ ಹಾಕಿ ಸಿಗಬೇಕು ಸಾಧ್ಯ ಇದೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅದರಲ್ಲೂ ಕೂಡ ವಿದ್ಯೆಯ ಅಮೃತ ಮಚ್ಚು ಹೇಳ್ತಾರೆ ಅಶ್ಚುತೆ ಅಂತ ವಿಶಾವಾಸ ಉಪನಿಷತ್ ಹೇಳುತ್ತೆ. ವಿದ್ಯೆಯ ಸ್ಥಾನ ಯಾತಕ್ಕೆ ದೊಡ್ಡದು ಗೊತ್ತೇನು? ಬೇರೆ ಯಾವುದಕ್ಕೂ ಮೋಕ್ಷ ಕೊಡಿಸೋ ಶಕ್ತಿ ಇಲ್ಲ. 1000 ಓದಿ ಮೋಕ್ಷ ಕೊಡಿಸೋ ಶಕ್ತಿ ಇಲ್ಲ, ಇರೋದು ವಿದ್ಯೆಗೆ ಮಾತ್ರ ಶಕ್ತಿ ಇರೋದು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇವ್ರು ಹೇಳುವ ಏನೋ ಕಾರಣ ಕೊಟ್ಟರೆ ಪಾಸ್ ಮಾಡಿಸ್ಬೋದು, ಆದರೆ ಹುಡುಗ ಬರದೇ ಇಲ್ಲ ಏನು ಮಾಡಲಿ ಅಂತ ಹೇಳಿದರೆ ಹೇಗೋ ಹಾಗೆ. ಏನೂ ಬರೋದಿಲ್ಲ, ಹೇಗೆ ನಾನು ಪಾಸ್ ಮಾಡೋದು? ಇನ್ನೇನು ಫಿಲಪ್, ಆ ಗ್ಯಾಪ್ ಫಿಲಪ್ ಮಾಡೋಕ್ಕಾಗ ದುಡ್ಡಿಲ್ಲ, ಅವನು ಬೇಕಾದ್ರೆ ಕೊಡ್ಬೋದು, ಬೇಕಾದ್ರೆ ತಾನೇ ಫೀಸ್ ಕಟ್ಬೋದು, ತಾನೇ ಬುಕ್ಸ್ ಕೊಡಿಸ್ಬೋದು, ತಾನೇ ಬಟ್ಟೆ ಕೊಡಿಸ್ಬೋದು, ಬೇಕಾದ್ರೆ ತಾನೇ ಊಟ ಹಾಕಿಸ್ಬೋದು, ತಾನೇ ಬರೆದ್ರೆ ಪಜಿತಿ ಆಗುತ್ತೆ ಅಷ್ಟೇ, ಅದೆಲ್ಲ ಮಾಡೋಕ್ಕಾಗೋದಿಲ್ಲ. ಹೆಲ್ಪ್ ಮಾಡೋಕ್ಕೊಂದು ಮಿತಿ ಇರಬೇಕಲ್ಲ, ಅದನ್ನು ಮಾತ್ರ ತಾನೇ ಮಾಡಬೇಕಾದ ಕೆಲಸ. ಈ ಲೋಕದಲ್ಲೂ ಕೂಡ ಅದು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಪರಮೇಶ್ವರ ಮಗ ಇರಬಹುದು, ಯಾವುದೋ ಇಂಜಿನಿಯರಿಂಗ್ ಪೋಸ್ಟ್ ಖಾಲಿ ಇದೆ, ಆದರೆ ಅವನು ಓದಿರೋ ಮೆಡಿಕಲ್ಲು ಅದು ಸೀಟ್ ಕೊಡ್ಸೋಕ್ಕೆ ಬರೋದಿಲ್ಲ ಅವನಿಗೆ. ಇವತ್ತಿನ ಸರ್ಕಾರದಲ್ಲೂ ಬರೋದಿಲ್ಲ, ಇದು ಆಶ್ಚರ್ಯ. ಇವತ್ತು ರೀತಿಯಲ್ಲೂ ಕೂಡ ಇಂಗ್ಲೀಷ್ ಲೆಕ್ಚರ್ ಪೋಸ್ಟ್ ಖಾಲಿ ಇದ್ದರೆ ಕನ್ನಡ ಫಸ್ಟ್ ರ್ಯಾಂಕ್ ಬಂದರೆ ಅಪಾಯಿಂಟ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಉಳ್ಕೊಂಡಿದ್ದು ಇವತ್ತಾದರೂ ಕೂಡ ಧರ್ಮ ಸ್ವಲ್ಪ ಉಳ್ಕೊಂಡಿದೆ. ಅಂದ ಮೇಲೆ ಅನರ್ಹರಿಗೆ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ, ಅನರ್ಹರಿಗೆ ತಪ್ಪಿಸ್ಲಿಕ್ಕೂ ಸಾಧ್ಯತೆ ಇಲ್ಲ. ಈ ಮಾತನ್ನು ಸರಿಯಾಗಿ ಯೋಚನೆ ಮಾಡಿದರೆ ವಿದ್ಯೆಗೆ ಸಬ್ಸ್ಟಿಟ್ಯೂಟ್ ಅಂತೂ ಒಂದಿಲ್ಲ. ಯಾವುದನ್ನು ಬೇಕಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಬಹುದು, ವಿದ್ಯೆ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಅದಕ್ಕೆ ಅವಮಾನವಾಯಿತು ಅಂದರೆ ಅದು ಅಕ್ಷಮ್ಯ ಅಪರಾಧವಾಗುತ್ತೆ. ಇದನ್ನು ಯೋಚನೆ ಮಾಡಿದರೆ ನಾವು ಯಾವ ಕಡೆಗೆ ದೃಷ್ಟಿ ಕೊಡಬೇಕು ಅಂತ ಗೊತ್ತಾಗ್ತದೆ. ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಧಾನ ಸ್ಥಾನ ಅಂದರೆ ಮುಖ್ಯವಾಗಿ ವಿದ್ಯೆಗೆ, ಜ್ಞಾನಕ್ಕೆ. ಮತ್ತೆ ಮತ್ತೆ ಶಾಸ್ತ್ರಗಳೆಲ್ಲ ಸಾರದು ಅದನ್ನೇನೆ. 1000 ಕೆಲಸ ಬಿಡಿ, ಜ್ಞಾನ ಕಾರ್ಯಕ್ಕೆ ಯಾವಾಗಲೂ ಕೂಡ ಪ್ರಾಧಾನ್ಯ ಕೊಡಿ ಎಂಬುದು ಶಾಸ್ತ್ರದ ಸಂದೇಶ. ಆದ್ದರಿಂದನೇ ದ್ರೌಪದಿಯ ಕೋಪ ಅಂದರೆ ವಿದ್ಯೆಯ ಅಭಿಮಾನಿ ದೇವತೆಯ ಕೋಪ. ಅಂಥ ವ್ಯಕ್ತಿ ಎಂದೂ ಕ್ಷಮಿಸೋದಿಲ್ಲ, ಅವರು ಸಾಯಲೇಬೇಕು ಅಂತ ಹೇಳಿದಾಗ ಕೃಷ್ಣ ಒಪ್ಪಿಕೊಂಡ. ಯಾಕೆ ವಿದ್ಯೆಯಷ್ಟು ಪ್ರಿಯ ಭಗವಂತನಿಗೆ ಇನ್ಯಾರೂ ಇಲ್ಲ. ವಿದ್ಯೆಗೆ ಕಂಡ್ರೆ ಅತ್ಯಂತ ಪ್ರೀತಿ ಪರಮಾತ್ಮನಿಗೆ ವಿದ್ಯೆಯ ಮೇಲೆ, ಜ್ಞಾನದ ಮೇಲೆ. ಜ್ಞಾನ ಭೀಮಸೇನ, ವಿದ್ಯಾ ದ್ರೌಪದಿ. ಆದ್ದರಿಂದ ಅವರಿಬ್ಬರ ಮಾತು ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಮಾತು. ಮಾತು ಕೊಟ್ಟನಂತೆ, ಓಂ ಅಂತೇಳಿ ಹೊರಟುಬಿಟ್ಟನಂತೆ. ಅಲ್ಲಿಯಿಂದ ಕೃಷ್ಣನನ್ನು ಕೃಷ್ಣ ತಯಾರಿ ಮಾಡ್ಕೊಂಡು ಹೊರಡ್ತಾನಂತೆ. ಕೃಷ್ಣ ತೋರಿಸ್ತಾನೆ, ದುರ್ಯೋಧನ ಬೇರೆ ಆಗಿದ್ದಾನೆ, ಏನೋ ಮಾಡಿಬಿಟ್ರೆ ಕಷ್ಟ ಅಂತ ಧರ್ಮರಾಜ ಹೇಳಿದ್ದರೆ ಕೃಷ್ಣ ಹೇಳ್ತಾನೆ, ಯಾರು ಬರಬೇಕಾಗಿಲ್ಲ, ನಾನು ಒಬ್ಬನೇ ಹೋಗ್ತೀನಿ ಅಂತ ಕೃಷ್ಣ ಹೇಳುತ್ತಾನೆ. ಇದು ಇನ್ನೊಂದು ಕೃಷ್ಣನ ಮಾತು, ಬರೀ ಸರಿಯಾಗಿ ಹೋಗಬೇಡ ಅಂತೇನು ಹೇಳೋದಕ್ಕೆ ಹೋಗೋದಿಲ್ಲ, ನಾನು ಒಬ್ಬನೇ ಹೋಗ್ತೇನೆ. ಆಗ ಸಾತ್ಯಕಿ ಬರ್ತಾನೆ ಕೃಷ್ಣ, ನಾನು ಜೊತೆಗೆ ಬರ್ತೇನೆ ಅಂತ ಕೂತಾನೆ. ನಾನು ಜೊತೆ ಬರ್ತೇನೆ ಅಂದರೆ ಆಯಿತು ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಇಬ್ಬರೇ ಕೃಷ್ಣ ಸಾತ್ಯಕಿ ಇಬ್ಬರೇ. ಸಾತ್ಯಕಿ ಯಾತಕ್ಕೆ ಜೊತೆಗೆ ಹೋಗಿದ್ದು ಅನುಕೂಲ ಏನಾಯಿತು ಅಂದರೆ, ಅಲ್ಲಿ ರಿಪೋರ್ಟ್ ಉಳಿದವರಿಗೆಲ್ಲ ಹೇಳೋಕ್ಕೆ ಅನುಕೂಲ ಆಯಿತು. ಕೃಷ್ಣನಂತೂ ಡೈರೆಕ್ಟ್ ಅಪ್ರೋಚ್ ಮಾಡಿಕೊಳ್ಳೋ ಶಕ್ತಿ ಯಾರಿಗಿರ್ತದೆ? ಈ ಮಧ್ಯೆ ಜೊತೆಗೆ ಹೋದವ್ರು ಏನಾಯ್ತು ಏನಾಯ್ತು ಅಂತ ಕೇಳಿದ್ರೆ ಹೇಳಕ್ಕೆ ಸ್ವಾಮಿ ಕೇಳೋಕ್ಕಾಗುತ್ತೆ? ಏನಾಯ್ತು ಸ್ವಾಮಿ ಕೇಳೋಕ್ಕಾಗತ್ತಾ? ಸಾಧ್ಯ ದಿವಾಂದ್ರೆ ಕೇಳಕ್ಕೆ ಬರುತ್ತೆ, ಅವ್ರನ್ನ ಕೇಳಕ್ಕೆ ಬರೋದಿಲ್ಲ. ಅದು ಕೃಷ್ಣರ ಜೊತೆಗೆ ಸಾತ್ಯಕ್ಕೆ ಹೋಗಿತ್ತು, ಉಳಿದ ಜನಗೂ ಭಾರಿ ಉಪಯೋಗ ಆಯಿತು ಅಷ್ಟೇ. ಆ ರೀತಿ ಹೊರಟ್ರಂತೆ, ಈ ರಥ ಹೋಗ್ತಾ ಇದೆ, ಪಾಂಡವರೆಲ್ಲ ಬೀಳ್ಕೊಳ್ಳಕ್ಕೆ ಅಂತ ಹೊರಟಿದ್ದಾರೆ. ಆ ಕ್ಷಣದಲ್ಲಿ ಎಲ್ಲ ಋಷಿಗಳು ಮುನಿಗಳೆಲ್ಲ ಸೇರ್ತಾ ಇದ್ದಾರೆ. ಕೃಷ್ಣ ಹೊರಟಿದ್ದಾನೆ, ಎಲ್ಲರೂ ತಾವು ಕಳಿಸ್ಲಕ್ಕೆ ಅಂತ ಬಂದಿದ್ದೇ ಒಂದು ಗುಂಪು ಎಲ್ಲ ನಿಂತಿದ್ದಾರೆ. ಕೃಷ್ಣ ಆ ಸಮಯದಲ್ಲಿ ರಥ ಹೇಳ್ತಾ ಹೇಳ್ತಾ ಸಾತ್ಯಕ್ಕೆ, ನಮ್ಮ ಚಕ್ರ ಶಂಖ ಗದೆ ಎಲ್ಲ ಹಾಕಪ್ಪಕ್ಕ ರಥೊಳಗೆ ಇಟ್ಕೋ, ಅದನ್ನು ಇಟ್ಕೋ ಅಂತ ಹೇಳಿದನಂತೆ. ಅಲ್ಲಿ ಹೋಗ್ತಾ ಇದ್ದೇ ಹುಷಾರಾಗಿದ್ದರೆ ಆಚೆ ಆಚೆ ಸಾಕಷ್ಟು ಅಂತ ಹೇಳ್ತಾನೆ ಪರಮಾತ್ಮ. ನಮಗೆಲ್ಲ ತೋರಿಸ್ತಾನೆ, ಕೆಳಗಡೆ ಹೋಗಬೇಕಾದ್ರೆ ಮಠಕ್ಕೆ ಹೋಗ್ಬೇಕಾದ್ರೆ ತಮಗೆ ತಾಳಿ ಓದ್ಬಿಡ್ತಾನೆ, ಬಿಡೋದಿಲ್ಲ ಅಕ್ಸ್ಪಾತಿ ವಿಷಯ ಊಟಕ್ಕೆ ಅಂದರೆ ಬರುತ್ತೆ ಅಂತೇಳಿ. ಇನ್ನೇನು ಪುಸ್ತಕ ಇಷ್ಟ ಒಯ್ಯೋದಿಲ್ಲ, ಅದು ಬೇರೆ ಆದರ್ಧ ಇಟ್ಕೊಂಡಿಲ್ಲ. ಒಂದು ತಮಗೆ ತಾಳಿ ಸ್ಪೇರ್ ಇದ್ರೂ ಇರಲಿ, ಅಕ್ಸ್ಪಾತಿ ವಿಷಯದ್ರೆ ಊಟ ಮಾಡಿಕೊಂಡೇ ಬಂದುಬಿಟ್ರಾಯ್ತು ಅಂತ ಹೇಳಿ, ಅದು ಒಳ್ಳೆ ಆರಾಧನೆಗಿರ ಆದಿದ್ದರೆ ಮಾತ್ರ ಮೊದಲೇ ತಯಾರಾಗಿಬಿಟ್ಟಿರ್ತಾನೆ ಮನುಷ್ಯ. ಇಲ್ಲಿ ಕೃಷ್ಣ ತೋರಿಸ್ತಾನೆ, ಶತ್ರುಗಳ ಹತ್ರ ಹೋಗಬೇಕಾದ್ರೆ ಶತ್ರು ಬಿಟ್ಟು ಹೋಗಬಾರ್ದು, ಶತ್ರುಗಳ ಹತ್ರ ಹೋಗಬೇಕಾದ್ರೆ ಶಸ್ತ್ರ ಬಿಟ್ಟು ಹೋಗಬಾರ್ದು. ಇವತ್ತು ಶತ್ರುಗಳು ಎಲ್ಲೋ ಇಲ್ಲ, ನಮ್ಮೊಳಗೇ ಇದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ನಮ್ಮಲ್ಲಿ ಶತ್ರುಗಳಿದ್ದಾರೆ. ಈ ಶತ್ರುಗಳನ್ನ ಶಸ್ತ್ರದಿಂದ ಕೊಲ್ಲಕ್ಕೆ ಬರೋದಿಲ್ಲ, ಶಾಸ್ತ್ರದಿಂದ ಕೊಲ್ಲಕ್ಕೆ ಬರೋದು. ಆದ್ದರಿಂದ ಶಸ್ತ್ರ ಬಿಟ್ಟು ಶತ್ರುಗಳ ಹತ್ರ ಹೋಗಬಾರ್ದು, ಶಾಸ್ತ್ರ ಬಿಟ್ಟು ಜೀವನವನ್ನು ಬಾಳಕ್ಕೆ ಸಾಧ್ಯ ಇಲ್ಲ. ಇದನ್ನು ಭಗವಂತ ನಮಗೆ ತೋರಿಸ್ತಾರೆ. ಭಗವಂತನ ಏನು ಬೇಕಾಗಿದೆ ಅವ್ನು ನೋಡಿದರೆ ಸಾಕು, ಜಗತ್ತೇ ಸುಟ್ಟು ಬಿಡುತ್ತೆ ಅಂತ ಹೇಳ್ತಾರೆ. ಒಂದು ಸತ್ಯ ನೋಡಿದರೆ ಸುಟ್ಟು, ಇನ್ನೊಂದು ಸತ್ಯ ನೋಡಿದರೆ ಬದುಕಿ ಕೊಡುತ್ತೆ ಅಂತ ಸಾಮರ್ಥ್ಯ ಕೃಷ್ಣನಿಗೆ ಉಂಟು. ಲೋಕಕ್ಕೆ ತೋರಿಸ್ತಾನೆ. ಅದಕ್ಕೆ ಮರ್ತ್ಯಾವತಾರ ಸ್ನೇಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ಮಿಹೋಹೋ. ಇಷ್ಟು ಹೇಳಿ ಮುಂದೆ ಹೊರಟನಂತೆ. ಅವರೆಲ್ಲರೂ ಭಾರಿ ನಮಸ್ಕಾರಾದಿಗಳನ್ನು ಮಾಡಿ ಕಳಿಸ್ತಾರೆ. ಕೃಷ್ಣ ಪರಮಾತ್ಮ ಹೊರಡ್ತಾ ಇದ್ದಾನೆ. ಆ ಸುದ್ದಿ ಎಲ್ಲ ಕಡೆ ಹರಡ್ತಾ ಇದೆ. ಇವತ್ತು ಪ್ರೆಸಿಡೆಂಟ್ ವಿಸಿಟ್ ಅಂತ ಹೇಳಿದ್ರೆ ಇಮ್ಮಿಡಿ ಎಲ್ಲ ಪೇಪರ್ಲ್ಲಿ ಬಂದ್ಬಿಡುತ್ತೆ. ಇಮ್ಮಿಡಿಯೇಟ್ ಆಗಿ ಪ್ರೈಮ್ ಮಿನಿಸ್ಟರ್ ವಿಸಿಟ್ ಅಂದರೆ ಟಾಪ್ ಪ್ರಯಾರಿಟಿ ಕೊಟ್ಟು ಹಾಕ್ತಾರೆ. ಅದು ಕೃಷ್ಣ ಹೊರಟಿದ್ದಾನೆ. ಅಖಿಲಾಂಡ್ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಅಂದರೆ ಕೇಳಬೇಕಾ? ಜಗತ್ತಿಗೆ ದೊಡ್ಡ ಸುದ್ದಿ. ಕೆಳಗೆಲ್ಲ ಋಷಿಗಳ ಮುನಿಗಳೆಲ್ಲ ಸೇರಿಬಿಟ್ರಂತೆ. ಕೃಷ್ಣ ಪರಮಾತ್ಮ ಹಸ್ತಿನಾಪುರಕ್ಕೆ ಹೋಗ್ತಾ ಇದ್ದಾನಂತೆ. ದುರ್ಯೋಧನ ಜೊತೆಗೆ ಉಪದೇಶ ಮಾಡ್ತಾನಂತೆ ಅವನಿಗೆ, ಯುದ್ಧ ಬೇಡ ಅಂಥೇಳಿ. ಅದನ್ನು ನಾವು ಕೇಳಬೇಕು. ಎಲ್ಲ ಕಡೆಗೇನೆ ಋಷಿಗಳು ಮುನಿಗಳು ಸಾಲು ಸಾಲು ಹೋಗ್ತಾ ಇದ್ದಾರೆ. ದಾರಿದ್ದಕ್ಕೂ ಎಲ್ಲೆಲ್ಲಿ ಸುದ್ದಿ ಹೋಗುತ್ತೆ, ಎಲ್ಲ ಗುರಿ ಹಸ್ತಿನಾಪುರಕ್ಕೇನೆ. ಆ ಕಡೆ ಹೊರಟ್ರಂತೆ. ಇದು ಭೂಲೋಕದಲ್ಲಿ ಹೀಗಾದರೆ ದೇವಲೋಕದಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲ ಸೇರಿಬಿಟ್ರಂತೆ. ಮೇಲೊಂದು ಗುಂಪು ಹೋಗ್ತಾ ಇದ್ದಾನೆ, ಇಲ್ಲಿ ಹೋಗ್ತಾ ಇದ್ದಾನೆ ಕೃಷ್ಣ. ಬೇರೆಗಡೆಯಲ್ಲಿ ಎಲ್ಲ ಕೃಷ್ಣನ ಫಾಲೋ ಮಾಡ್ತಾ ಇದ್ದಾರೆ. ಕೃಷ್ಣ ಹೊರಟಿದ್ದಾರೆ. ಕೃಷ್ಣ ನೋಡದೇ ಒಂದು ಭಾಗ್ಯ ಅಲ್ಲ ಜನಗಳಿಗೆ. ಉತ್ಸವ ಬಂದರೆ ಬ್ರಹ್ಮೋತ್ಸವ ಅಲ್ಲಿ ತಿರುಪತಿ ನೋಡಬೇಕಾದ್ರೆ ಕಣ್ಣೆತ್ತಿ ನೋಡೋಕ್ಕಾಗೋದಿಲ್ಲ. ಉಡುಪಿ ಬ್ರಹ್ಮ ಇದರಲ್ಲಿ ಎಲ್ಲಿ ನೋಡಿದ್ರು ಜನ ತುಂಬಿರ್ತಾರೆ. ವಿಗ್ರಹ ನೋಡಲಿಕ್ಕೆ ಎಷ್ಟು ಜನ ಇರ್ತಾರೆ. ಡೈರೆಕ್ಟ್ ಕೃಷ್ಣ ಬಂದರೆ ಹೇಗಿರಬಹುದು? ಎಲ್ಲ ಜನಗಳು ಕೂಡ ತಮ್ಮ ಗಮನ ಕೇಂದ್ರೀಕರಿಸಿದ್ದಾರೆ. ಅವರಿವರು ಬರೋದಲ್ಲ, ನಾರರಾದಿಗಳು ಬಂದಿದ್ದಾರೆ. ಮತ್ತೆ ಕಶ್ಯಪಾದಿ ಮಹಾಮುನಿಗಳು, ದೇವರ್ಷಿಗಳು, ಬ್ರಹ್ಮರ್ಷಿಗಳು, ಮಹರ್ಷಿಗಳು ಯಾರ್ಯಾರು ಇದ್ದಾರೆ ಜಗತ್ತಿನ ಜ್ಞಾನಿಗಳೆಲ್ಲ ಒಂದು ಕಡೆ ಸೇರ್ತಾ ಇದ್ದಾರೆ. ಕೃಷ್ಣ ಮಾತಾಡ್ತಾನೆ, ನಾವು ಕೇಳಬೇಕು. ಕೃಷ್ಣನ ಒಂದೊಂದು ಮಾತು ಅಂತ ಹೇಳಿದರೆ ಸಮಸ್ತ ಶಾಸ್ತ್ರಾರ್ಥ ಎಲ್ಲ ಹೊರಡ್ತಾ ಇದ್ದಾರೆ. ಆ ಗುಂಪಿನೊಳಗೆ ಸಾಕ್ಷಾತ್ ಪರಶುರಾಮ ದೇವರು ಸೇರಿಕೊಂಡಿದ್ದಾರೆ. ನಾನು ಕೇಳಬೇಕು ಅಂತ ಹೊರಟ್ರಂತೆ. ಸ್ವತಃ ವೇದವ್ಯಾಸ ದೇವರು ಹೊರಟಿದ್ದಾರೆ, ಕೃಷ್ಣ ಮಾತಾಡ್ತಾರೆ ನಾವು ಕೇಳಬೇಕು ಅಂತೇಳಿ. ಅವರ್ಯಾರು? ಅವರೇ ಕೃಷ್ಣ. ಈ ಮಧ್ಯೆ ವೇದವ್ಯಾಸರು ನಾರಾಯಣ, ಪರಶುರಾಮ ದೇವರು ನಾರಾಯಣ, ಒಟ್ಟು ಮೂರು ರೂಪದಿಂದ ಭಗವಂತ ಹೋಗ್ತಾ ಇದ್ದಾರಂತೆ. ಅಲ್ಲ, ಅವರ್ಯಾಕೆ ಬರಬೇಕಾಗಿತ್ತು ಅಂತ ಕೇಳಿದರೆ ಒಳ್ಳೆ ಕಾರಣ ಕೊಡ್ತಾರೆ. ಕೋಹಿತಂ ವೇದಿ ತುಂ ಶಕ್ತಃ ನಾರಾಯಣ ಮನಾಮಯಂ ಕೃತೇ ಸತ್ಯವತಿ ಸೂನೋಹ ಕೃಷ್ಣಾದ್ವಾ ದೇವಕೀ ಸುತಾತ್. ಕೃಷ್ಣ ಮಾತಾಡ್ತಾನಲ್ಲ, ಆ ಮಾತನ್ನು ಪೂರ್ತಿ ಅರ್ಥ ಮಾಡಿಕೊಂಡು ಅಪ್ರಿಷಿಯೇಟ್ ಮಾಡೋಕ್ಕೆ ಯಾರಿಗೆ ಸಾಧ್ಯ ಆಗುತ್ತೆ? ತನ್ನ ರೂಪಕ್ಕೆ ಸಾಧ್ಯ. ತಾನೇ ತಾನು ಸ್ವಯಮೇವ ಆತ್ಮನಾತ್ಮಾನಂ ವೇತ್ಥತ್ವ ಪುರುಷೋತ್ತಮ ಅರ್ಜುನ ಹೇಳ್ತಾನೆ. ಕೃಷ್ಣ ನಿನ್ನ ಬಗ್ಗೆ ನಿನಗೆ ಪೂರ್ತಿ ಗೊತ್ತು, ಉಳಿದವರಿಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಕೃಷ್ಣನ ಮಾತನ್ನು ಕೃಷ್ಣ ತಿಳ್ಕೊಂಡಾಗ ಯಾರು ತಿಳ್ಕೊಳ್ಳೋಕೆ ಸಾಧ್ಯ ಉಂಟು? ಆದ್ದರಿಂದ ನೂರಕ್ಕೆ ನೂರರಷ್ಟು ಅರ್ಥ ಆಗಬೇಕು ಅಂತಿದ್ರೆ ಅದು ಕೇವಲ ಭಗವಂತನ ಮತ್ತೊಂದು ರೂಪಕ್ಕೇನೆ. ಮಹಾಲಕ್ಷ್ಮಿಗೂ ಅಷ್ಟು ಅರ್ಥ ಆಗೋದಿಲ್ಲಂತೆ ಈ ಮಧ್ಯೆ. ಪರಮಾತ್ಮನ ಬಗ್ಗೆ ಈಶ್ವರಾದನ್ಯತ್ರ ಅನಾಲೋಚನೆ ಸರ್ವ ವಿಷಯಂ ಲಕ್ಷ್ಮೀ ಜ್ಞಾನಂ. ಆದರೆ ಮಹಾಲಕ್ಷ್ಮಿಗಿಂತ ಜಾಸ್ತಿ ಗೊತ್ತಾಗ ಪರಮಾತ್ಮ ತನ್ನ ಬಗ್ಗೆ ತನಗೆ ಗೊತ್ತಾಗತ್ತೆ. ಅನಂತರ ಲಕ್ಷ್ಮೀ ದೇವಿಗೆ ಅವು ಕಡಿಮೆ, ಇವರು ಇನ್ನೂ ಕಡಿಮೆ, ವಾಯು ದೇವರಿಗೆ ಅವರು ಇನ್ನೂ ಕಡಿಮೆ. ಆದರೆ ಅವ್ರು ಯಾರು ತಪ್ಪು ಮಾತ್ರ ತಿಳ್ಕೊಳ್ಳೋದಿಲ್ಲ, ಅದು ವಿಶೇಷ. ಹುಡುಗರಿಗೆ ತಪ್ಪು ಅರ್ಥ ಆಗೋ ಚಾನ್ಸಸ್ಸೂ ಇದೆ. ಗರುಡಾದಿಗಳಿಂದ ಮುಂದೆ ಬಂದ ಮೇಲೆ ಸರಿ ಪೂರ್ತಿ ಅರ್ಥ ಆಗೋದಿಲ್ಲ, ಬಿಡೋದಲ್ಲ, ಒಮ್ಮೊಮ್ಮೆ ತಪ್ಪು ಅರ್ಥನೂ ಆಗಬಹುದು. ಇದು ಜ್ಞಾನದ ತಾರತಮ್ಯ ಅಂತ ಕರೀತಾರೆ. ಎಮ್ ಎಸ್ ಸಿ ಅಂದರೆ ಅರ್ಥ ಇದೆ, ಬಿ ಎಸ್ ಸಿ ಅಂದರೆ ಅರ್ಥ ಇದೆ, ಎಸ್ ಎಸ್ ಎಲ್ ಸಿ ಅಂದರೆ ಒಂದು ಅರ್ಥ ಇದೆ. ಎಮ್ ಎಸ್ ಸಿ ಓದಿದ್ದಾರೆ ಅಂದರೆ ಇವನು ಎಮ್ ಎಸ್ ಸಿ ಓದಿರಲಿ ಬಿಡಲಿ, ಎಮ್ ಎಸ್ ಸಿ ಎಸ್ ಎಲ್ ಸಿಗಿಂತ ದೊಡ್ಡದು ಅಂತ ಗೊತ್ತಿರುತ್ತಲ್ಲ ಅಷ್ಟರ ಮಟ್ಟಿಗೆ. ಆ ತಾರತಮ್ಯ ಜ್ಞಾನ ಅನ್ನೋದು ಜ್ಞಾನದಲ್ಲೂ ಇದೆ, ಅಧಿಕಾರದಲ್ಲೂ ಇದೆ ಅಲ್ಲ. ಆ ದೃಷ್ಟಿಯಲ್ಲಿ ಅವರು ಹೊರಟ್ರಂತೆ. ತಾರುದ್ದಕ್ಕೂ ಸಂಭ್ರಮವೇ ಸಂಭ್ರಮ. ಎಲ್ಲಿ ನೋಡಿದರೂ ಕೂಡ ಕೃಷ್ಣ ಹೊರಟ ಉಪಪ್ಲಾವ್ಯದಿಂದ ಹಿಡಿದು ಹಸ್ತಿನಾಪುರದವರೆಗೆ ಜನ ಇಲ್ಲದ ಜಾಗನೇ ಇಲ್ಲಂತೆ. ಎಲ್ಲ ಕಡೆ ಪ್ಯಾಕ್ ಆಗಿಬಿಟ್ಟಿದ್ದಾರೆ. ದಾರುದ್ದಕ್ಕೂ ಹೂವಿನ ಕೆಳಗೆಲ್ಲ ಹೂವಿನ ಹಾಸಿಗೆ ಜನ ಹಾಸಿದ್ದಾರೆ. ಮೇಲಿನ ದೇವತೆಗಳು ಹೂವು ಸುರಿಸ್ತಾ ಇದ್ದಾರಂತೆ. ಮೇಲಿಂದ ಹೂವು, ಮಧ್ಯದ ಬರೀ ಹೂವಿನ ಮಧ್ಯ ಭಗವಂತ ಹೊರಟಿದ್ದಾನೆ ರಥದಲ್ಲಿ. ಆಗ ಮುಂದೆ ಈ ಕಡೆಗೆ ಮೀಟಿಂಗ್ ನಡೀತಾ ಇದೆ. ದುರ್ಯೋಧನಾದಿಗಳು ದೊಡ್ಡ ಸಭೆ ಸೇರಿಸಿದ್ದಾರೆ. ಓ ಅಂತ ಶ್ರುತಿ ಹೋಗ್ತಾ ಇರುತ್ತಾ, ಓ ಕೃಷ್ಣ ಬರ್ತಾನಂತೆ, ಏನು ಮಾಡಬೇಕು? ಎಲ್ಲರೂ ಸಭೆ ಸೇರಿದ್ದಾರೆ, ಏನು ಮಾಡಬೇಕು ಅಂತ ಹೇಳಿ ಧೃತರಾಷ್ಟ್ರ ಕೇಳ್ತಾನೆ. ವಿದುರ ಇದ್ದಾನೆ, ದುರ್ಯೋಧನ, ಭೀಷ್ಮರು, ದ್ರೋಣರು ಎಲ್ಲರೂ ಸೇರಿದ್ದಾರೆ. ಆಗ ಧೃತರಾಷ್ಟ್ರ ಒಪಿನಿಯನ್ ಕೇಳ್ತಾನೆ, ಏನು ಮಾಡಬೇಕು ಕೃಷ್ಣ ಬಂದಿದ್ದಾನೆ ಅಂತ ಕೇಳಿದರೆ ವಿದುರ ಹೇಳ್ತಾನೆ, ಅತ್ಯಂತ ವೈಭವದ ಸ್ವಾಗತವನ್ನು ಮಾಡಬೇಕು. ಅತ್ಯುತ್ತಮವಾದ ರೀತಿಯಲ್ಲಿ ಕೃಷ್ಣನಿಗೆ ನಾವು ಇಳ್ಕೊಳ್ಳೋ ವ್ಯವಸ್ಥೆ ಮಾಡಬೇಕು. ಎಲ್ಲ ವಿಧವಾದ ಸಂಭ್ರಮವನ್ನು ನಾವು ತೋರಿಸಬೇಕು ಅಂತ ವಿದುರ ಹೇಳಿದಾಗ ಅಷ್ಟೇ ಹೌದು, ವಿದುರ ಹೇಳಿದ್ದು ಭಾರಿ ಸರಿಯಾಗಿದೆ. ಕೃಷ್ಣನಿಗೆ ಎಲ್ಲ ವಿಧವಾದಂತಹ ಅದ್ದೂರಿಯ ಸ್ವಾಗತವನ್ನು ಮಾಡಬೇಕು ಅಂತ ಧೃತರಾಷ್ಟ್ರ ಹೇಳ್ತಾನೆ. ಇಳ್ಕೊಳ್ಳೋಕೆ ಯಾವ ಜಾಗ ಇದೆ ಹುಡುಕಿ ಅಂತ ಹೇಳ್ತಾನೆ. ಕೃಷ್ಣ ಇಳ್ಕೊಳ್ಬೇಕಾದ್ರೆ ಒಳ್ಳೆ ಜಾಗ ಬೇಕಲ್ಲ, ಯಾವ ಹುಡುಗಿ ಏರ್ಪಾಟು ಮಾಡಿ ಅಂತೆಲ್ಲ ಕೇಳುತ್ತಾರೆ. ಭೀಷ್ಮರಿಗೂ ಆನಂದ, ದ್ರೋಣರಿಗೂ ಆನಂದ, ಪ್ರತಿಯೊಬ್ಬರು ಸಂಭ್ರಮ ಪಡ್ತಿದ್ದಾರೆ. ಆ ಹೊತ್ತಿಗೆ ದುರ್ಯೋಧನ ಮಾತಾಡ್ತಾನೆ. ಮೊದಲು ಮಾತಾಡದೆ ಎಲ್ಲರೂ ಮಾತಾಡಿದ ಮೇಲೆ ದುರ್ಯೋಧನ ಮಾತಾಡ್ತಾನೆ, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು. ಎಲ್ಲರೂ ಹೇಳಿದವರೇನೆ, ಪ್ರತಿಯೊಬ್ಬರು ಕೂಡ ಎಲ್ಲ ಒಳ್ಳೆಯ ಮಾತುಗಳೇ ಆಡಿದವರು. ದುರ್ಯೋಧನ ಹೇಳ್ತಾನೆ, ನನ್ನ ವಿಚಾರಣೆ ಬೇರೆ ಇದೆ ಅಂತ ಹೇಳಿದ್ರಂತೆ. ನನ್ನ ವಿಚಾರ ಬೇರೆ ಇದೆ, ಏನು ಅಂತ ಕೇಳುತ್ತಾರೆ. ದುರ್ಯೋ ಕೃಷ್ಣನಿಗೆ ಸ್ವಾಗತ ಮಾಡೋ ವಿಚಾರ ನಾನು ಇಟ್ಟಿಲ್ಲ ಅಂತ ಹೇಳಿದ್ರಂತೆ. ಅದು ಎಷ್ಟು ರಾಕ್ಷಸ ಇರಬೇಕು ಲೆಕ್ಕ ಹಾಕಿ. ಕೆಲವು ಸರ್ತೆ ಗೂಂಡಾಗಳು ಕೂಡ ಅಧಿಕಾರಿ ಪೊಲೀಸ್ ಇಷ್ಟು ಸಂಸ್ಕಾರ ಸರಿಟ್ಟು ಹೊಡಿತಾರೆ, ಏನು ಮಾಡೋಕ್ಕೆ ಬರೋದಿಲ್ಲ ಆ ಸಮಯದೊಳಗೆ. ಅಂತಹ ಹೊತ್ತಲ್ಲಿ ಕೃಷ್ಣ ಬರ್ತಾರೆ ಅಂದರೆ ಏನು ಹೇಳ್ತಾನೆ, ನಾನೇನು ಸ್ವಾಗತದ ಯೋಚನೆ ಇಟ್ಟಿಲ್ಲ ಅಂತ ಹೇಳಿಬಿಡ್ತಾರೆ. ಅಲ್ಲಯ್ಯ ಏನು ಮಾಡಬೇಕಂತಿದ್ದಂತೆ ಕೇಳಿದರೆ, ನನಗೊಂದು ಯೋಚನೆ ಹೊಡೆದಿದೆ, ಅದನ್ನು ಮಾಡಿಬಿಡ್ತೇನೆ ಅಂತ ಹೇಳಿದನಂತೆ. ಏನು ಹೊಡೆದಿದೆ ಅಂದರೆ, ಕೃಷ್ಣ ಬರ್ತಾ ಇದ್ದಾನೆ, ಕೃಷ್ಣನ ಕಂಡ್ರೆ ಪಾಂಡವರಿಗೆ ಪಂಚಪ್ರಾಣ, ಪಾಂಡವನ ಕಂಡ್ರೆ ಕೃಷ್ಣನಿಗೆ ಅಷ್ಟೇ ಪ್ರೀತಿ, ಈ ಸನ್ನಿವೇಶದ ಉಲ್ಲಾಭ ನಾನು ಪಡಿತೇನೆ ಅಂತ ಹೇಳಿದನಂತೆ. ಏನು ಮಾಡಕ್ಕೆ ಹೊರಟಿದ್ದೆ ಅಂತ ಕೇಳಿದ್ರೆ ಹೇಳ್ತಾರೆ, ಕೃಷ್ಣ ಇಲ್ಲಿಗೆ ಬರಲಿ, ಅವನ್ನ ಕಟ್ಟಿ ಹಾಕಿಬಿಡ್ತೇನೆ ಅಂತ ಹೇಳುತ್ತಾನೆ. ನೋಡಿ ಎಂಥ ಯೋಚನೆ ಇಟ್ಕೊಂಡಿದ್ದಾನೆ. ಕಿಡ್ನಾಪ್ ಟ್ಯಾಕ್ಟಿಕ್ಸ್ ಇದು ಒಂದು. ವೀರಪ್ಪನ ಟ್ಯಾಕ್ಟಿಕ್ಸ್, ಪಾಪ ಅವನು ಸತ್ತ, ಇವನು ಸತ್ತಿದ್ದಾರೆ, ಅದೊಂದು ಯೋಚನೆ ಇಲ್ಲ. ಹೇಳ್ತಾವೆ ಕೃಷ್ಣ ಬಂದರೆ ಕಟ್ಟಿ ಹಾಕಿಬಿಡೋದು, ಕಟ್ಟಿಯಾಗಿ ಪಾಂಡವರಿಗೆ ಸಂದೇಶ ಕಳಿಸೋದು. ಏನಂತ ಗೊತ್ತಾ, ನೀವು ಯುದ್ಧನೂ ಬೇಡ ರಾಜ್ಯನೂ ಬೇಡ ಅಂತ ಹೇಳಿದರೆ ಮಾತ್ರ ಕೃಷ್ಣನ ಬಿಡ್ತೇವೆ, ಇದು ಕೃಷ್ಣನ ಬಿಡೋದಿಲ್ಲ ಅಂತ ಹೇಳೋದು. ಎಂಥ ಪಾಪಿಷ್ಠ ಇರಬೇಕು, ಕೃಷ್ಣನ ಬಿಡೋದಿಲ್ಲ, ನೀವು ರಾಜ್ಯ ಯುದ್ಧ ಬೇಡ ಅಂಥೇಳಿ, ರಾಜ್ಯ ಬೇಡ ಅಂಥೇಳಿ, ನಾವು ಕೃಷ್ಣನ್ ಬಿಡ್ತೇವೆ. ಎಂಥ ರಾಕ್ಷಸ ಇರಬೇಕು, ಕೃಷ್ಣನನ್ನೇ ಕಟ್ಟತಕ್ಕಂತಹ ಮಹಾಪ. ಯಶೋಧನ ಕಟ್ಟಲಕ್ಕೆ ಹೋದವಳೆ ಪಾಪ, ಆದರೆ ಆಕೆ ಉದ್ದೇಶ ಇಂಥ ಕೆಟ್ಟ ಉದ್ದೇಶ ಅಲ್ಲ, ಇವನ ಉದ್ದೇಶ ಭಾರಿ ಕೆಟ್ಟ ಉದ್ದೇಶ. ಕೃಷ್ಣನ್ ಹಿಡಿದು ಬಿಡ್ತೇನೆ, ಕಾರಾಗೃಹದಲ್ಲಿ ಹಾಕಿಬಿಡ್ತೇನೆ, ದುರ್ಯೋಧನ ಧರ್ಮರಾಜರ ಸಂದೇಶ ಕಳಿಸ್ತೇನೆ, ಅವ್ರು ಒಪ್ಪಿಕೊಂಡೇ ಒಪ್ಪಿಕೊಡ್ತಾರೆ. ಯಾಕೆ ಕೃಷ್ಣನ್ ಬೇಕಲ್ಲ ಅವರಿಗೆ, ರಾಜ್ಯಕ್ಕಿಂತ ಕೃಷ್ಣ ದೊಡ್ಡವನಲ್ಲ, ಅದಕ್ಕೋಸ್ಕರ ರಾಜ್ಯನ ಉಡುಗೋಗುತ್ತೆ. ಏನಿಲ್ಲ, ಅನಾಯಾಸ ರಾಜ್ಯ ಸಂಪಾದನೆ ಮಾಡ್ತೇನೆ ಅಂತ ಹೇಳಿ ಪಾಶವಿ ಪ್ರವೃತ್ತಿಯನ್ನು ತೋರಿಸಿದಾಗ ಭೀಷ್ಮರಿಗೆ ಅಷ್ಟು ಸಿಟ್ಟು ಬಂತಂತೆ. ಎದ್ರಂತೆ, ಥೂ ಪಾಪಿಷ್ಟ, ನಿನ್ನಂಥವನ ಜೊತೆ ಇರೋದಕ್ಕೆ ನಾವು ಪಾಪ ಮಾಡಿರಬೇಕು ಅಂತ ಹೇಳುತ್ತಾರೆ. ಎಂಥ ಕೆಟ್ಟ ಮಾತಾಡ್ತಿ, ಕೃಷ್ಣನನ್ನು ಯಾರು ದ್ವೇಷ ಮಾಡ್ತಾರೆ ಹೇಳು ಅಂತ ಹೇಳುತ್ತಾರೆ. ಕೃಷ್ಣನನ್ನು ಯಾರು ದ್ವೇಷ ಮಾಡ್ತಾರೆ, ಏನು ದ್ವೇಷಕ್ಕೊಂದು ಕಾರಣ ಏನು, ದೋಷ ಇರಬೇಕು. ಯಾರಲ್ಲಿ ದೋಷ ಇರುತ್ತೋ ಅವರು ದ್ವೇಷ ಮಾಡಬೇಕು. ಕೃಷ್ಣನಲ್ಲಿ ದೋಷ ಇಲ್ಲದೆ ತೋರಿಸು ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯ. ನಾರಾಯಣಂ ಗುಣೈಸರ್ವೈರ್ ಉದೀರ್ಣಂ ದೋಷವರ್ಜಿತಂ ನೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ದೋಷವರ್ಜಿತಂ ಯಾರು ಹೇಳ್ತಾರೆ, ಬೇಡ ಯಾಕೆ ಬೇಡ ಹೇಳಿ ಅಂತ ಕೇಳ್ತಾರೆ ಸಾಮಾನ್ಯವಾಗಿ. ಯಾಕೆ ಬೇಡ ಹೇಳಿ, ಯಾರು ದೋಷ ತೋರಿಸ್ಬೇಕು. ಯಾವುದೋ ವ್ಯಾಪಾರ ಮಾಡೋಕೆ ಹೋಗಿರ್ತಾರೆ, ಬಣ್ಣ ಸರಿ ಇಲ್ಲ ಅಂತ ಹೇಳ್ಬೇಕು. ಕೊನೆ ಪಕ್ಷ ಬಣ್ಣ ಸರಿ ಇಲ್ಲ, ಏನೋ ಆಗಿದೆ, ಏನೋ ಕೊನೆಗೆ ಏನಾಗಿರುತ್ತೆ, ಇಲ್ಲ ದುಡ್ಡು ಜಾಸ್ತಿ ಆಯಿತು, ಏನೋ ಒಂದು ಕಾರಣ ಕೊಡಬೇಕು ಏನೋ ಒಂದು. ಇಲ್ಲದ್ರೆ ಬಿಡೋದಿಲ್ಲ ಅವನು, ಯಾಕೆ ಸರಿ ಇಲ್ಲ ಹೇಳಿ ಅಂತ ಕೇಳ್ತಾರೆ. ಬೇಡ ಅಂತ ಹೇಳೋದಕ್ಕೆ ಕಾರಣ ಕೊಟ್ಟು ಹೇಗೆ ಹೇಳಬೇಕು, ಬೇಕು ಅಂತ ಹೇಳೋದಕ್ಕೂ ಕಾರಣ ಕೊಟ್ಟು ಹೇಳಬೇಕು. ಕೃಷ್ಣನ ಬೇಕು ಅಂತ ಹೇಳಲೇಬೇಕು, ಅನಂತ ಕಲ್ಯಾಣ ಗುಣಪರಿಪೂರ್ಣ. ಬೇಡ ಅಂತ ಹೇಳಾಗೇ ಇಲ್ಲ, ಒಂದು ದೋಷ ಕೂಡ ಇಲ್ಲ. ಅಂಥವನು ದ್ವೇಷ ಮಾಡ್ತೀಯಲ್ಲ, ಎಂಥ ಪಾಪಿಷ್ಟ, ನಮಗೆ ನಾಚಿಕೆ ಆಗ್ತಾ ಇದೆ, ಇಲ್ಲಿ ಕೂಡೋದೇ ಸರಿಯಲ್ಲ, ನಾನು ಎದ್ದೋಗ್ತೇನೆ ಅಂತ ಹೊರಟೋಗ್ಬಿಟ್ರಂತೆ. ಸಭಾ ತ್ಯಾಗ ಮಾಡಿದ್ರಂತೆ, ಇದು ಭಾರಿ ಆಶ್ಚರ್ಯ. ಸ್ವೀಹಾರ ಸಭೆ ಸದಾ ತ್ಯಾಗ ಮಾಡಿದ್ರಂತ ಬರ್ತಿರ್ತದಲ್ಲ, ಇಲ್ಲಿ ಫಸ್ಟ್ ಸಭಾ ತ್ಯಾಗದ ಕಾನ್ಸೆಪ್ಟ್ ಭೀಷ್ಮರಿಂದ ಕಲಿಬೇಕಾದದ್ದು. ತುಂಬಿದ ಸಭೆಯಿಂದ ಎದ್ದು ಹೊರಗೊಟ್ಟೋಗ್ಬಿಟ್ರಂತೆ. ಶಾಸ್ತ್ರ ಹೇಳುತ್ತದೆ, ಸಭಾಂ ವಾ ನ ಪ್ರವೇಷ್ಟವ್ಯಂ ವಕ್ತವ್ಯಂ ವಾ ಸಮಂಜಸಂ ಅಬ್ರುವನ್ ವಿಬ್ರುವನ್ ವಾಪಿ ನರೋ ಭವತಿ ಕಿಲ್ಲಿಬಿಷಿ. ಇದು ಮನುಸ್ಮೃತಿಯ ಮಾತು. ಸಭೆಗಳಿಗೆ ಹೋಗಬೇಡಿ, ಅಕಸ್ಮಾತ್ ಹೋದರೆ ಸರಿಯಾಗಿದ್ದರೆ ಕೇಳಿ, ತಪ್ಪಾಗಿದ್ದರೆ ತಪ್ಪು ಅಂತ ಹೇಳಿ, ಅದಾಗದೆ ಹೋದರೆ ಎದ್ದು ಹೋಗಿ ಅಷ್ಟೇ ಹೊರತು, ಸುಮ್ಮನೆ ಕೂತ್ಕೊಂಡ್ರೆ ಆ ಪಾಪಕ್ಕೆ ಭಾಗಿಗಳಾಗ್ತೀರಿ ಅಂತ ಹೇಳಿದ್ದಾರೆ. ಇವತ್ತು ಕದಿರ್ತಾ ಸುಮ್ಮನೆ ನೋಡ್ತಿದ್ದೆ ಅಂತ, ಸುಮ್ಮನೆ ನೋಡೋದು ಒಂದು ಪಾಪನೇ. ತಪ್ಪುಗಳನ್ನು ನೋಡ್ತಾ ಇದ್ದಂದ್ರೆ ಬಿಡಿಸೋ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಅರ್ಥ. ಇವು ಎಷ್ಟೋ ಸರ್ತಿ ಮಾಡಿದವನಿಗಿಂತ ನೋಡಿದವನ ಪಾಪ ಜಾಸ್ತಿ ಅಂತ ಹೇಳುತ್ತಾರೆ. ಬಿಡಿಸೋದು ಪ್ರಯತ್ನ, ಯಾರು ಗೋವಿನ ಹೊಡಿತಾ ಇರ್ತಾರೆ, ನೋಡ್ಕೋತ ಹೋಗಿಬಿಟ್ರೆ ಸಾಧ್ಯ ಇಲ್ಲ. ಆ ಪಾಪದ ಇವನು ಭಾಗಿಯಾಗ್ತಾನೆ. ಬಿಡಿಸ್ಲಕ್ಕೆ ಹೋಗಬೇಕೆ ಹೊರತು, ಕೈಯಾದ ಪ್ರಯತ್ನ ಪಡಬೇಕೆ ಹೊರತು, ಅದನ್ನು ಸುಮ್ಮನೆ ನೋಡಿ ಪ್ರಯೋಜನ ಇಲ್ಲ. ಅದೇ ರೀತಿಯಲ್ಲಿ ಎಲ್ಲೂ ಶಾಸ್ತ್ರಕ್ಕೆ ಅನ್ಯಾಯವಾಗಬಾರದು. ಆಚಾರ್ಯ ಚಿಕ್ಕ ಮಗು, 3 ವರ್ಷ ಅಷ್ಟೇ ಅವರಿಗೆ, ಅದು ಮದುವೆ ಮನೆಗೆ ಹೋಗಿರ್ತಾರೆ ತಾಯಿ. ಉಡುಪಿ ಹತ್ರ ಒಂದು ಯಾವುದೋ ಒಂದು ಊರು, ಅಲ್ಲಿ ಹೋದ ಕಾಲಕ್ಕೆ ಪುರಾಣಕ್ಕೆ ಅಂತ ಹೋಗಿದ್ರಂತೆ ತಾಯಿ. ಇವರು ಕರ್ಕೊಂಡು ಹೊರಟಿದ್ದಾರೆ, ಈ ಎಲ್ಲ ಸರ್ವಜ್ಞರು ಇವರು. ಅವರು ಗೊತ್ತಿಲ್ಲ ತಾಯಿ ಪಾಪ, ಕರ್ಕೊಂಡು ಹೋಗಿದ್ದಾರೆ. ದೊಡ್ಡ ಪ್ರಸಿದ್ಧ ಪುರಾಣಿಕ ಶಿವಭಟ್ಟ ಅಂತ ಹೆಸರು, ಪುರಾಣ ಹೇಳ್ತಾ ಇದ್ದಂತೆ. ಜನ ಎಲ್ಲ ಕೇಳ್ತಾ ಇದ್ದಾರೆ, ಯಾವುದೋ ವಿಷಯ ಹೇಳ್ತಿದ್ದ, ದೇವರಿಗೆ ಗೊತ್ತಾಗಲಿಲ್ಲ ಅಂತ ಹೇಳಿಬಿಟ್ಟು ಸಿಟ್ಟು ಬಂತು ಆಚಾರ್ಯರಿಗೆ. 3 ವರ್ಷದ ಹುಡುಗ ಹೇ ಅಂತ ಕೂಗಿದ್ರಂತ ಅಲ್ಲಿಂದಾನೆ. ಆಚಾರ್ಯದಲ್ಲಿ ಸಿಂಹದ ಧ್ವನಿ ಇದ್ದಾಗಿತ್ತಂತೆ. ಇವರ ಧ್ವನಿ ಬಂದು ಅವನ ಧ್ವನಿ ನರಿಧ್ವನಿ ಆದಂತೆ ಆಯ್ತಂತೆ. ಕೇಳ್ತಾರೆ, ಏನಯ್ಯ ಹಾಗೆ ಹೇಳ್ತೀಯ, ಅದು ಸಾಧ್ಯ ಉಂಟಾ, ದೇವರೇನಾದ್ರೂ ತಪ್ಪು ಮಾಡ್ತಾನ ಅಂತ ಹೇಳಿದ ತಕ್ಷಣ ಅವನಿಗೆ ಗಾಬರಿ ಆಗಿ ಜನಗಳೆಲ್ಲ ಈ ಕಡೆ ತಿರುಗಿಬಿಟ್ರಂತೆ. 3 ವರ್ಷದ ಕೂಸು, ನೀವೇ ಹೇಳಿ ಪುರಾಣ ಹುಡುಗ ಆ ಬೇಡ ನೀವೇ ಹೇಳ ಹೆಸರು ಮಾಡಿ ಅಂತ ಹೇಳಿಬಿಟ್ರಂತ ಹಾಗೆ. ಮೊದಲೇ ಆಚಾರ್ಯರ ಮೊದಲ ವಿಜಯ ಅದು ಬಂದು ಅಂದರೆ 3 ವರ್ಷದ ಕೂಸು ಆಚಾರ್ಯರು ಅಂತ ದೊಡ್ಡ ಪುರಾಣಿಕನನ್ನು ತಪ್ಪು ಹೇಳಿದ ಪ್ರತಿಭಟನೆ ಮಾಡ್ತಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಒಟ್ಟು ನಮಗೆ ಎರಡಕ್ಕೆ ವಿರೋಧ ಬರಬಾರದು. ದೇವರು ದೊಡ್ಡವನು, ದೇವರು ಗುಣಪೂರ್ಣ, ದೋಷ ದೂರ, ಇದಕ್ಕೇನಾದ್ರು ವಿರುದ್ಧವಾಗಿ ಮಾತಾಡಿದರೆ ಆ ಮಾತನ್ನು ಕೇಳೋದು ಮಹಾಪಾಪ ಅಂತ ಅರ್ಥ. ವಿಷ್ಣುವರ ಅತ್ಯುತ್ತಮತ್ವಾತ್ ಅಹಿರ ಗುಣಗಣೈಹಿ ತತ್ರ ಭಕ್ತಿಂ ಗರಿಷ್ಠಾಂ ಸಂಶ್ಲಿಷ್ಟೇ ಶ್ರೀಧರಾಭ್ಯಾಂ ಅಮುಮಥ ಪರಿವಾರಾತ್ಮನ ಸೇವಕೇಶು ಯಸ್ ಸಂಧತ್ತೇ ವಿರಿಂಚಿ ಶ್ವಸನ ವಿಹಗಪಾನಂತ ರುದ್ರೇಂದ್ರ ಪೂರ್ವೇಶು ಆಧ್ಯಾಯಂ ಸ್ತಾರತಮ್ಯಂ ಸ್ಫುಟಮವತಿ ಸದಾ ವಾಯು ಅಸ್ಮದ್ಗುರುಸ್ತಂ. ತಾರತಮ್ಯಕ್ಕೆ ಲೋಪ ಆಗಬಾರದು. ತಾರತಮ್ಯದಲ್ಲಿ ದೊಡ್ಡವರಿಗೆ ದ್ರೋಹವಾದಷ್ಟು ಕೂಡ ಅದು ಅತ್ಯಂತ ಅಗ್ರಾಹ್ಯವಾಗಲಿ ಶುರುವಾಗುತ್ತೆ. ಭೀಷ್ಮರು ಒಳ್ಳೆ ಕಾರಣವನ್ನು ಕೊಡ್ತಾರೆ, ಭಾರಿ ದೊಡ್ಡ ಅನ್ಯಾಯ, ನಾನು ಸಹಿಸಲಿಕ್ಕಾಗೋದಿಲ್ಲ, ಈಗೋ ನಾನು ಹೊರಟೆ ಸಭಾತ್ಯಾಗ ಮಾಡಿಬಿಟ್ಟೆ. ನಮ್ಮ ಇತಿಹಾಸ ದಾಖಲೆ ಮಾಡಿದ ಮೊಟ್ಟ ಮೊದಲ ಸಭಾತ್ಯಾಗ ಅಂದರೆ ಭೀಷ್ಮರ ಸಭಾತ್ಯಾಗ. ಅದು ಯಾತಕ್ಕೋಸ್ಕರ? ಕೃಷ್ಣನಿಗೆ ಅನ್ಯಾಯವಾಯಿತು ಅಂತ ಮಾಡಿದ ಸಭಾತ್ಯಾಗ ಇದು. ಆದ್ದರಿಂದ ಅವರು ಯೋಗ್ಯ ವ್ಯಕ್ತಿ ಆಗ್ತಾ ಇದ್ದಾರೆ. ನಾವು ಸ್ವಲ್ಪ ಗಮನಿಸಬೇಕು, ಭೀಷ್ಮರು ಈ ಸಭಾತ್ಯಾಗ ಮಾಡಿ ಹೊರಟರು, ಭಾರಿ ಸರಿಯಾದ ಕೆಲಸ ಇದು ಬಂತು. ಆದರೆ ಇದೇ ಭೀಷ್ಮರು ದ್ರೌಪದಿ ವಸ್ತ್ರಾಪರಣದ ಪ್ರಯತ್ನ ಅವರು ಮಾಡಕ್ಕೆ ಹೊರಟಾಗ ಸಭೆಯಲ್ಲಿ ಕೂತಿರ್ತಾರೆ, ಅವತ್ತು ಸಭಾತ್ಯಾಗ ಮಾಡಿರಲಿಲ್ಲ, ಅದು ಬಹಳ ಇಂಪಾರ್ಟೆಂಟ್. ಅದು ಅವತ್ತ ಕೆಲಸ ಮಾಡಬೇಕಾಗಿತ್ತು, ಅವರು ಮಾಡಿರಲಿಲ್ಲ, ಇವತ್ತು ಮಾಡ್ತಾರೆ, ಅಂದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಅಂತ ಅರ್ಥ. ಇವತ್ತಿಗೂ ಬಹಳಷ್ಟು ಬದಲಾಗಿದ್ದಾರೆ ಅಂತಾಯ್ತು. 13 ವರ್ಷಗಳ ಹಿಂದೆ ನಡೆದ ಘಟನೆ ಅದು ಒಂದು, ಈಗ ನಡೀತಿರೋದು ಇದು ಒಂದು. ಅವತ್ತು ಸಭಾತ್ಯಾಗ ಮಾಡಿದ್ದರೆ ನಾನು ಹೇಳೋದಿಲ್ಲ, ಧರ್ಮಾದನ ಕೇಳ್ಕೊ ಅಂತ ಹೇಳಿದರೆ ಹೊರತು ಸುಮ್ಮನೆ ಕೂತ್ಬಿಟ್ಟಿದ್ರು. ಇವತ್ತು ಮಾತ್ರ ಪ್ರತಿಭಟನೆ ಮಾಡಿದರು ಅಂದರೆ ಅವತ್ತಿನ ಕೆಲಸದ ಬಗ್ಗೆ ಅವರಿಗೆ ಪಶ್ಚಾತ್ತಾಪ ಬುದ್ಧಿ ಬಂದಿರಲಿಕ್ಕೆ ಸಾಕು ಅಂತ ಅರ್ಥ. ಇಷ್ಟು ಮಾಡಿದಾಗ ಯಾವ ದುರ್ಯೋಧನ ಯಾರು ಕೇರ್ ಮಾಡೋನೇ ಇಲ್ಲ, ಅವನು ಹೋದ್ರೆ ಹೋಗು ಅಂತ ಹೇಳ್ತಾರೆ. ಇವತ್ತು ಅಪ್ಪ ಮಾಡಿಬಿಟ್ಟು ಹೋಗ್ತೀರಿ ಹೋಗಿ ಅಂತ ಹೇಳಿಬಿಡ್ತಾರೆ ಅಂತ ಜನ, ಆಕ್ಚುಲಿ ಬರೋದ್ರೆ ರೂಮ್ ಬಾಡಿ ಕೊಟ್ಬಿಡ್ತಾರೆ, ಖಾಲಿ ಆಯಿತು ಅಂತ. ಅಷ್ಟರ ಮಟ್ಟಿಗೆ ನಿರಾಸಕ್ತಿಯ ಜನ ಇರ್ತಾರೆ. ಮನೆ ಬಿಟ್ಟು ಹೋಗ್ತೇವೆ ಎಂಬುದು ಸಭಾತ್ಯಾಗ ಇದ್ದಾಗ ಲೆಕ್ಕ, ನಾ ಮನೆಗೆ ಬರೋದಿಲ್ಲ, ಸಭಾತ್ಯಾಗದಕ್ಕೆ ಸೇರು. ಜನ ಕೇರ್ ಮಾಡಿ, ದುರ್ಯೋಧನ ಕೇರೇ ಮಾಡಲಿಲ್ಲ. ಋತರಾಷ್ಟ್ರ ಹೇಳ್ತಾನೆ, ಏನು ದುರ್ಯೋಧನ ನೋಡು, ತಾತ ಬೇಜಾರು ಮಾಡ್ಕೊಂಡು ಹೋಗ್ತಿದ್ದಾರೆ, ಎಂಥ ಮಹಾನುಭಾವರು ಅಂತ ಕೇಳಿದ್ರೆ ಅಪ್ಪ ಅದೆಲ್ಲ ಲೆಕ್ಕ ಇಲ್ಲ, ನನಗೆ ಈಗ ಕೃಷ್ಣನನ್ನು ವಶ ಮಾಡ್ಕೋಬೇಕಾಗಿದೆ ಅಷ್ಟೇ, ಕೃಷ್ಣನ ಹಿಡಿದಾಕಿಬಿಡಬೇಕು ನಾನೀಗ. ಅಪ್ಪ ಇನ್ನೂ ಕೆಲವೆಲ್ಲ ಯೋಚನೆ ಮಾಡಿದ್ದೆ ನಾನು ಅಂತ ಹೇಳಿದ್ದಾನೆ. ಏನೇ ಯೋಚನೆ ಮಾಡಿದ್ದೆ ಅಂತ ಕೇಳಿದರೆ ಬಾರಿ ಬಾರಿ ಯೋಚನೆ ಮಾಡಿದ್ದೇನೆ, ಕೃಷ್ಣ ಇಲ್ಲಿ ಬರೋದಕ್ಕಿಂತ ಮುಂದೆ ನಾನು ಸಿಗಬೇಕು ಆ ರೀತಿ ಮಾಡಿದ್ದೇನೆ ಅಂತ ಹೇಳಿದ್ದೇನೆ ಅಂತ. ಏನು ಮಾಡಿದ್ದೆ ಅಂತ ಕೇಳಿದರೆ ಹೇಳ್ತಾನವನು, ಅಪ್ಪ ದಾರಿ ಉದ್ದಕ್ಕೂ ಕೂಡ ಒಳ್ಳೊಳ್ಳೆನೆ ಇಳ್ಕೊಳ್ಳೆ ವ್ಯವಸ್ಥೆ ಮಾಡಿದ್ದೇನೆ. ಅವನ ಟ್ಯಾಕ್ಟಿಕ್ಸ್ ಗೊತ್ತಲ್ಲ, ಶಲ್ಯರಾಜರೇ ಮಾಡಿದ್ನಲ್ಲ, ಅದೇ ಟೈಪ್ ಮಾಡಿದ್ದಾನೆ. ದಾರಿ ಉದ್ದಕ್ಕೂ ಹೋಟೆಲ್ ಏರ್ಪಾಟು ಮಾಡಿಬಿಟ್ಟಿದ್ದೇನೆ ಎಂಬ ರೀತಿ ಹೇಳಿದವು. ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟಿದ್ದೇನೆ, ಶಲ್ಯರಾಜರೇ ಮಾಡಿದ್ದ ಜಾಸ್ತಿ ಮಾಡಿದ್ದೇನೆ ಅಂತ ಹೇಳಿದ್ದಾನೆ. ಶಲ್ಯರಾಜನೇ ಟೆಂಟ್ ಒಳ್ಳೊಳ್ಳೆ ಟೆಂಟ್ ಹೊಡೆದಾಗ ಹೊಡೆದಿದ್ದ, ಇಲ್ಲಿ ಹಾಗಲ್ಲ, ರತ್ನಮಯವಾದ ವ್ಯವಸ್ಥೆ ಮಾಡಿದ್ದೇನೆ ಅಂತ ಹೇಳ್ತಾನೆ. ಚಿನ್ನ ರತ್ನಗಳ ಅಲಂಕಾರ ಮಾಡಿದ್ದೇನೆ, ಎಲ್ಲೆಲ್ಲಿ ಕೃಷ್ಣ ಇಳ್ಕೊಳ್ಳೋ ಸಂಭವ ಇದೆ ಅಲ್ಲೆಲ್ಲ ವ್ಯವಸ್ಥೆ ಮಾಡಿಬಿಟ್ಟಿದ್ದೇನೆ. ಬೆಳ್ಳಿ ಬಂಗಾರ ಸುರಿಮಳೆ ರತ್ನಗಳ ಸುರಿಮಳೆ ಮಾಡಿಬಿಟ್ಟಿದ್ದೇನೆ, ಕೃಷ್ಣ ಅಲ್ಲಿ ಇಳ್ಕೊಳ್ಳಲೇಬೇಕು, ಅದು ನಾನು ವ್ಯವಸ್ಥೆ ಮಾಡಿದ್ದಿನ ತಗೊಳ್ಳಲೇಬೇಕು, ತಗೊಂಡ ತಕ್ಷಣ ನಾನು ಹೋಗ್ತೇನೆ, ಕೃಷ್ಣ ನಮ್ಮ ಕಡೆ ಬಾ ಅಂತ ಹೇಳ್ಕೊಂಡ್ಬಿಡ್ತೇನೆ ಅಂತ ಹೇಳಿದ್ದಾನೆ. ಎಂಥ ಕುತಂತ್ರ ಇರಬೇಕು ಲೆಕ್ಕ ಹಾಕಿ. ಜೀವನ ಪೂರ್ತಿ ದುರ್ಯೋಧನ ಇದರಲ್ಲೇ ಕಾಲ ಕಳೆದು, ಕಾಪಿ ಹೊಡೆಯರು ಇರ್ತಾರಲ್ಲ, ಆ ಚೀಟಿ ಬರ್ಕೊಂಡು ಇದು ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಕಾಲ ಕಳೀತಿರ್ತಾರೆ. ಪಾಪ ಓದ್ಕೊಂಡ್ಬಿಟ್ರೆ ಪಾಸ್ ಆಗಿಬಿಡ್ತಾರೆ ಗಲಾಟೆಯೊಳಗೆ, ಇಷ್ಟೆಲ್ಲ ಮಾಡಿದ್ರ ಬದಲು ಸರಿಯಾಗಿ ಓದಿದ್ರೆ ಪಾಸ್ ಆಗಿಬಿಡ್ತಾರೆ, ಅದೆಲ್ಲ ಮುಖ್ಯ ಅಲ್ಲ ಅವರಿಗೆ. ಪೇಪರ್ ಯಾರು ಹೋಯ್ತು, ಯಾರು ಸೆಟ್ ಮಾಡ್ತಾರೆ, ಏನು ಇದರಲ್ಲೇ ಕಾಲ ಹೊಡಿತಾರೆ ಹೊರತು ಖರ್ಚು ಜಾಸ್ತಿ ಇದು ಜಾಸ್ತಿ ರಿಸ್ಕ್ ಅಂತೂ 100%. ಅಂದರೆ ಇದು ದುರ್ಯೋಧನ ಎಂಥ ಮೂರ್ಖ ಅಂತ ಹೇಳೋದಕ್ಕೆ ಸಾಕ್ಷಿ. ಎಲ್ಲೆಲ್ಲಿ ಬರ್ತಾನೆ ಕೃಷ್ಣ, ಎಲ್ಲ ವಾಚ್ ಮಾಡ್ತಾ ಇದ್ದಾನೆ ವ್ಯವಸ್ಥೆ. ನನ್ನ ಜನಗಳು ಬಿಟ್ಟುಬಿಟ್ಟಿದ್ದೇನೆ, ಕೃಷ್ಣ ಬಂದ ಅಂದರೆ ನೋಡ್ತಾನೆ, ನೋಡ್ದ ಅಂದರೆ ಇಷ್ಟಪಡ್ತಾನೆ, ಇಷ್ಟಪಟ್ಟ ಅಂದರೆ ತಗೊಳ್ತಾನೆ, ತಗೊಳ್ತಾ ಅಂದರೆ ಹಿಡಿದಾಕಿಬಿಡ್ತೇನೆ ನಾನು. ಕೃಷ್ಣಗಳೇ ಸಿಗಬೇಕಪ್ಪ ಮಾಡಿದ್ದೇನೆ ಅಂತ ಹೇಳಿದರೆ ಧೃತರಾಷ್ಟ್ರ ಗುಡ್ಕ ಪಡ್ತಾನೆ, ಎಂಥ ಮಗ ಇವನು ಅಂತೇಳಿ ದುಃಖ ಪಡ್ತಾನೆ. ಆ ರೀತಿ ವ್ಯವಸ್ಥೆ ದುರ್ಯೋಧನ ಮಾಡಿದ್ದ. ಕೃಷ್ಣ ಬರ್ತಾ ಇದ್ದಾನೆ, ದುರ್ಯೋಧನ ಕಾಯ್ತಾ ಕೂತಿದ್ದಾನೆ, ರಿಪೋರ್ಟ್ ಬೇಕು ಅವನಿಗೆ. ಏನು ಕೃಷ್ಣ ಯಾವಾಗ ಎಷ್ಟು ಅಂದ್ರೆ ಶಲ್ಯರಾಜ ಅನ್ನಲ್ಲ, ವರ ಕೊಡ್ತೇನೆ ಅಂತ ಅಂದ ಸ್ಟೇಜ್ ಬಂದ ತಕ್ಷಣ ಅಪಿಯರ್ ಆಗಬೇಕು. ಎಲ್ಲ ಮಾಡಿಕೊಂಡು ಕಾಯ್ತಾ ಇದ್ದಂತೆ ಕೃಷ್ಣ ನಮಗೆ ತೋರಿಸ್ತಾ ಇದ್ದಾನೆ. ಇದು ಬಹಳ ಮುಖ್ಯವಾದ ಘಟ್ಟ ಇದು, ಒಂದು ದುರ್ಯೋಧನ ದೊಡ್ಡ ತಂತ್ರ. ಏನಾದರೂ ಮಾಡಿ ಈ ರೀತಿಯಲ್ಲಿ ಸೆಳೆ ಹಿಡಿಬೇಕು, ಟ್ರ್ಯಾಪ್ ಮಾಡಬೇಕು ಅಂತೇಳಿ. ನಿನ್ನೆ ಹೇಳಿದ ಹಾಗೆ ಅಶ್ವತ್ಥಾಮರಿಗೆ ಹಾಲು ಕೊಟ್ಟಿದ್ದು, ಭೀಷ್ಮದ್ರೋಣರಿಗೆ ಅನ್ನ ಹಾಕಿದ್ದು, ಒಬ್ಬೊಬ್ಬರಿಗೆ ಏನೋ ಕೊಟ್ಟ ಮಾಡಿ ಹೇಳ್ಕೊಳ್ತಕ್ಕಂಥ ಒಂದು ಟ್ಯಾಕ್ಟಿಕ್ಸ್ ಇತ್ತಲ್ಲ ಉಪಯೋಗಿಸ್ತಾ ಕಾಯ್ತಾ ಕೂತ್ಕೊಂಡ. ಕೃಷ್ಣ ಬರ್ತಾ ಇದ್ದಾನೆ, ಎಲ್ಲಿಡಿತಾನೆ ಅಂತ ನೋಡ್ತಾ ಇದ್ದಾನೆ ದುರ್ಯೋಧನ. ವೇದವ್ಯಾಸರು ಬರೀತಾರೆ, ತಾನ್ ಅಸಮೀಕ್ಷೈವ ದಾಶಾರ್ಹ. ಕೃಷ್ಣ ಕಣ್ಣೆತ್ತಿ ನೋಡಲಿಲ್ಲಂತವನು, ಕಣ್ಣೆತ್ತಿ ತಿರುಗಿ ನೋಡಲಿಲ್ಲವಂತೆ, ಸೀದಾ ಹಸ್ತಿನಾಪುರಕ್ಕೆ ಬಂದುಬಿಡ್ತಾನೆ. ಒಂದು ಕಡೆ ಇಳ್ಕೊಂಡಿದ್ರೆ ದುರ್ಯೋಧನ ಕೊಟ್ಟ ಯಾವ ವ್ಯವಸ್ಥೆನೂ ಕೃಷ್ಣ ಒಪ್ಪಲಿಲ್ಲವಂತೆ. ನಮಗೀ ಭಗವಂತ ತೋರಿಸ್ತಾನೆ. ನೀವು ಧರ್ಮ ಉಳಿಸ್ಕೋಬೇಕು ಅಂತಿದ್ರೆ ಆ ಸಿಕ್ಕಲ್ಲಿ ತಿನ್ನೋದನ್ನು ಕಣ್ಣೆತ್ತಿ ನೋಡಬಾರ್ದಂತ ಪರಮಾತ್ಮ ತೋರಿಸ್ತಾನೆ. ಇವತ್ತು ನೋಡ್ಕೋತಾನೆ ಹೋಗ್ತಾನೆ, ಖಾಲಿ ಇದೆ ಅಂತ ನೋಡ್ಕೋತಾನೆ ಹೋಗೋದರಿಂದ ಉದ್ಧಾರ ಆಗೋದಿಲ್ಲ. ವರ್ಷ ದಾರಿದ್ದಕ್ಕೆ ಒಂದು ಬೋರ್ಡ್ ಹೇಗಿರುತ್ತೆ ಗೊತ್ತಾ, ಮೀರ್ಸ್ ರೆಡಿ, ಏಕಾದಶಿ ಕೂಡ ಮೀರ್ಸ್ ರೆಡಿ ಅಂತ ಬೋರ್ಡ್ ಇರುತ್ತೆ ಎಲ್ಲ ಕಡೆ. ನೀವು ಅಯಾಮಾಲ್ಸ ರೆಡಿ ಅಂತ ಕುತ್ಕೊಂಡ್ಬಿಡ್ತಾನೆ. ಮುಗಿದೋಗ್ತಾನೆ ಯಮದೇವರು ನಾನು ರೆಡಿ ತಗೊಂಡವ್ರಿಗೆ ಅವರು ಕೂತಿರ್ತಾರೆ ಆಗಲೇ ಅಲ್ಲಿ ಕತೆ ಮುಗಿದಂತೆ ಲೆಕ್ಕ. ಅವನು ಜನ ಇದನ್ನು ನೋಡ್ತಾರೆ, ಮುಂದೆ ನೋಡೋದೇ ಇಲ್ವಲ್ಲ. ವಿಷಮಶ್ಚ ಅಂತಕ ಪಥ ಆಚಾರ ಹೇಳ್ತಾರೆ, ಯಮಲೋಕದ ಹಾರಿ ಅತ್ಯಂತ ಭಯಂಕರವಾದದ್ದು ಅಂತ ಹೇಳ್ತಾರೆ. ಆ ರೋಡು ಈ ರೋಡು ಇದ್ದ ಯಮಲೋಕದ ದಾರಿ ಅಲ್ಲ. ಯಮಲೋಕದ ದಾರಿ ಅಂದರೆ ಹೋಗ್ಲಿಕ್ಕೆ ಒಂದು ವರ್ಷ ಬೇಕು. ಚಿತ್ರ ಹಿಂಸೆ, ವೈತರಣೆ ದಾಟು, ಆರು ತಿಂಗಳು ವೈತರಣೆ ಅಂತ ಹೇಳ್ತಾರಲ್ಲ, ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂತ ಭಯಂಕರ ದಾರಿ ನಾವು ಕ್ರಾಸ್ ಮಾಡಬೇಕಾದ್ರೆ ಬರೀ ಪುಣ್ಯ ಮಾಡಿ ಬದುಕಬೇಕೆ ಹೊರತು ಪಾಪ ಮಾಡಿ ಅಲ್ಲ. ಇವತ್ತು ಲೋಕದೊಳಗೆ ನಮಗೆ ಕಲಿಯುಗ, ಕಲಿ ದುರ್ಯೋಧನ ನೋಡು, ಅಡುಗೆ ಲೇಟ್ ಆಗುತ್ತೆ, ದಾರಿಲಿ ಹೋಟ್ಲ ತಿನ್ಕೊಂಡು ಹೋಗು ಅಂತ ಹೇಳಿಬಿಡ್ತಾರೆ. ಇಲ್ಲಿ ಭಾಗ್ಯದ ರಶ್ಮಿ ಬಾರಮ್ಮ, ಅಲ್ಲಿ ಅವನಿಗೆ ಹೋಟ್ಲ ತಿಂಡಿ ಆಗಿರುತ್ತೆ. ಇದೆಂತ ಹಬ್ಬಗಳಿವೆಲ್ಲ ಕೂಡ. ಮಕ್ಕಳಿಗೆ ಹಬ್ಬ ಬೇಗ ಆಗಲಿ, ನೀವು ಅಲ್ಲಿ ಇವತ್ತೊಂದೇ ಸಾರ ತಿನ್ನಬೇಡ ಅಂತ ಆ ರೀತಿ ಹೇಳೋದು ಕಲಿಬೇಕು. ಬೇಗ ಮಾಡ್ತೀವಿ ತಿನ್ನಬೇಡ, ಎಲ್ಲಾದ್ರೂ ತಿನ್ನಕ್ಕೆ ಹೋಗಬೇಡ ಅಂತೇಳಿ ಹೇಳೋದಿಲ್ವಲ್ಲ. ದೊಡ್ಡ ಹಬ್ಬದ ದಿವಸ, ದೊಡ್ಡ ದಿವಸ ಎಂದೂ ತಿನ್ನಬಾರದು ಈ ಮಧ್ಯೆ ಹಬ್ಬದ ದಿವಸ ಅಂತ ಹೇಳ್ತಾ ಇಲ್ಲ. ಇವತ್ತು ವೈದಿಕರ ಮನೆಯೊಳಗೆ ಎಷ್ಟೋ ಜನ, ಸಾಕಷ್ಟು ತಿಳಿದವರ ಮನೆಯೊಳಗೆ, ದೇವ್ರ ಪೂಜೆ ಮಾಡೋರ ಮನೆಯೊಳಗೆ ಮಕ್ಕಳಿಗೆ ಹಬ್ಬದ ದಿವಸ ಊಟ ಇರೋದಿಲ್ಲ. ಕಾರಣ ಬೇಗ ಹೊತ್ತಾಗತ್ತೆ ಅಂತ ಕಳಿಸಿಬಿಡ್ತಾರೆ, ಅದೆಲ್ಲ ತಿಂತಾರೆ, ರಾತ್ರಿ ಪರವತ್ತೆ ಆಗ ಪ್ರಸಾದ ತಿದ್ದೇನು ಪ್ರಯೋಜನ ಅದರಿಂದ ಈಗಾಗಲೇ ಇದೆ, ಏನು ಪ್ರಯೋಜನ ಇಲ್ಲ. ಇಲ್ಲ ಮಾಡೋ ತಪ್ಪುಗಳಿವೆಲ್ಲ ಕೂಡ. ಇವತ್ತು ಕಲಿಯುಗದೊಳಗೆ ಇಂಥ ವ್ಯವಸ್ಥೆ ಇದ್ದಾಗಿ ನೆಲ್ಲೂ ಇರಲಿಕ್ಕೆ ಸಾಧ್ಯ. ಅನ್ನ ಮಾರೋ ಕಾನ್ಸೆಪ್ಟು ಇಲ್ಲ ಬೇರೆ ಯುಗದೊಳಗೆ. ಬೇರೆ ಯುಗಕ್ಕೆ ಯಾಕೆ ಹೋಗ್ತೀವಿ? 50 ವರ್ಷದಿಂದ ಹೋಗಿ ನೀವು ಯಾರಾದ್ರೂ ಮನೆಗೆ ಬಂದರೆ ಎಂಥ ಬಡವ ಕೂಡ ಕಷ್ಟಪಟ್ಟು ಸಾಲ ಮಾಡಿ ಆದರೂ ಆತಿಥ್ಯ ಮಾಡ್ತಿದ್ನೆ ಹೊರತು ದುಡ್ಡಿಸ್ಕೊಳ್ಳೋ ಪದ್ಧತಿ ಇರ್ತಿರಲಿಲ್ಲ. ಇಲ್ಲ ಅಂತ ಹೇಳೋ ಪದ್ಧತಿ ಅಂತೂ ಇಲ್ಲವೇ ಇಲ್ಲ. ಎಷ್ಟೋದೇ ಹಿಂದಿನ ಕಾಲಕ್ಕೆ ಕೊಡ್ತಾರೆ, ಇನ್ನೇ ತಾ ಊಟಕ್ಕೆ ಕೊಡಬೇಕು, ಬಡಿಸ್ಕೊಂಡಿರ್ತಾರೆ ಮನೆ ಯಜಮಾನ ಹೆಂಗಸರು ಪಾಪ. ಊಟಕ್ಕೆ ಕೊಡೋ ಯಾರು ಬಂದ ಸುದ್ದಿ ಬಂದರೆ ಹಾಗೆ ಎದ್ದುಬಿಡ್ತಾ ಇದ್ರು, ಅವ್ರಿಗೆ ಇಲ್ದಾಗತ್ತೆ ಅಂತ ಹೇಳಿಬಿಟ್ಟು. ಇವ್ರು ಹಾಗೆಲ್ಲ ಬಾಗಲೇ ಊಟ ಮುಗಿಸಿ ಎದ್ದು ಮಾತಾಡ್ತಾರೆ. ಇವತ್ತಿನ ಕಾಲ ಬಾಗಲಾಕಿ ಊಟ ಮುಗಿಸಿ ಆಮೇಲೆ ಯಾವಾಗಾಯಿತು ಅಂತ ಹೇಳಿ ಟಾಕ್ಸಿಬಿಡಬೇಕು. ಅಂದರೆ ವ್ಯಾಲ್ಯೂಸ್ ಇಸ್ ಚೇಂಜ್ ಆಗಿದೆ. 50-60 ವರ್ಷದೊಳಗೆ ಪೂರ್ತಿ ಮೌಲ್ಯಗಳೇ ಬದಲಾಗಿಬಿಟ್ಟು. ನಾವು ಸುಖವಾಗಿದ್ದರೆ ಸಾಕು, ಅಷ್ಟೇ ನಮ್ಮ ಯೋಚನೆ ಇವತ್ತಿನ ದಿವಸ. ಉಳಿದವ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋ ಸ್ಥಿತಿಯಲ್ಲೇ ಇಲ್ಲ. ಆದ್ರಿಂದ ಏನಾಯಿತು ಅಂತ ದಿನೇ ಫಾಸ್ಟಾಗಿ ವರ್ಷ ಹಾಳಾಗಿ ಹೋಗ್ತಾ ಇದ್ದಾರೆ. ಕೃಷ್ಣ ತೋರಿಸ್ತಾನೆ, ಇನ್ನೊಬ್ಬರ ಆತಿಥ್ಯವನ್ನು, ಅದು ದುಷ್ಟರನ್ನ ಆತಿಥ್ಯವನ್ನು ಯಾವಾಗ ನೀವು ತಗೊಳ್ತೀರಿ ಅಲ್ಲಿಗೆ ನಿಮ್ಮ ವರ್ಚಸ್ಸು ಹೋಗುತ್ತೆ ಅಂತ ಹೇಳಿದ್ದಾರೆ. ಭಗವಂತ ಮುಂದೆ ಬರೋದು ಕಾಲಿ ನೋಡಿದ್ದೇವೆ ಈಗಾಗಲೇ. ಭೀಮಸೇನದೇವರು ಪರಪಾಕ ಬೇಡ ಅಂತ ಹೇಳಿದ್ರು ನೋಡಿದ್ದೇವೆ ಈಗಾಗಲೇ. ಅದಕ್ಕೆ ಅಡಿಗೆ ತಾವೇ ಮಾಡಬೇಕು ಅಂತಿದ್ರೆ ಹೊರತು ಇನ್ನೊಬ್ಬರು ಮಾಡಿ ಅಡಿಗೆ ತಗೊಳ್ಳಿಲ್ಲ. ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಉಪಾಸತೆ ಏ ಗೃಹಸ್ಥಾಹ ಪರಪಾಕಂ ಅಬುದ್ಧಯ ತೇನತೆ ಯಾಂತಿ ಪಶುತಾಂ ವ್ರಜಂತಿ ಅನ್ನಾದಿದಾಯಿನಾಂ. ಯಾರು ಕಂಡು ಕಂಡು ಹೋಗಿ ತಿಂದು ಬರ್ತಾರೆ ಅವ್ರು ಏನಾಗ್ತಾರೆ ಅಂದರೆ, ಯಾರು ಅನ್ನ ಕೊಟ್ಟಿರ್ತಾರೋ ಅವರ ಮನೆಯಲ್ಲಿ ಈ ನಾಯಿ ಬೆಕ್ಕುಗಳಾಗಿ ಹುಟ್ಟುತ್ತಾರೆ ಅಂತ ಹೇಳುತ್ತಾರೆ. ಅವ್ರ ಅನ್ನ ತಿಂದ ಪಾಪದಿಂದ ಹಾಗೆ ಹುಟ್ಟುತ್ತಾರೆ. ಇದೆಲ್ಲ ಜನ ಗೊತ್ತಿಲ್ಲ. ಆಗ ನಮಗೆ ಅರ್ಥ ಆಗುತ್ತೆ, ಎಲ್ಲೋ ತಿನ್ನೋದು ಅಂದರೆ ನಾವು ಎಲ್ಲ ಕಳ್ಕೊಳ್ಳೋದು ಅಂತ ಅರ್ಥನೆ. ಕೃಷ್ಣ ತೋರಿಸಿದ, ಕಲಿಯುಗವನ್ನು ಗೆಲ್ಲಬೇಕು ಅಂತಿದ್ರೆ ಎಲ್ಲಿ ಬೇಕಾದ್ರೆ ತಿನ್ನೋದನ್ನು ಬಿಡಿ, ಅವ ನಿಮ್ಮ ಜೀವನ ಉದ್ಧಾರವಾಗ್ತದೆ. ಇವತ್ತು ಅದೊಂದು ಬಿಟ್ಟು ಬೇರೆ ಹೇಳಿ ಅಂತ ಹೇಳ್ತಾರೆ ಜನ, ಅದೊಂದು ಬಿಟ್ಟು ಬೇರೆ ಹೇಳಿ ಅಂತ ಕಾಲ ಇದು. ಅದು ಬಿಡಲಿಕ್ಕಾಗೋದೇ ಇಲ್ಲ, ಆಗೋದಿಲ್ಲ ಅಲ್ಲ, ಆ ಥರ ಯೋಚನೆ ಮಾಡಿಬಿಟ್ಟಿದ್ದೇವೆ. ಮೆಂಟಲ್ ಸೆಟಪ್ಪೇ ಹಾಗಾಗಿದೆ. ಇವತ್ತು ನಾವು ತಿಂದೇ ಇರಲಿಕ್ಕಾಗೋದಿಲ್ಲ, ಏಕಾಶಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಈ ಥರ ಮೊದಲೇ ಅಂದ್ಕೊಂಡ್ಬಿಟ್ರೆ ಮಾಡೋದೇನು ಬಂತು ಈ ಮಧ್ಯೆ? ಇವನು ಪ್ರಯತ್ನ ಮಾಡಿದ್ರೆ ಮಾಡಬೇಕಲ್ಲ, ಖಂಡಿತ ಸಾಧ್ಯವಾಗುತ್ತೆ. ಆ ಕೃಷ್ಣ ತೋರಿಸಿಕೊಡ್ತಾನೆ, ಅಲ್ಲಿಂದ ಬಂದು ನಮಗೆ ಕಷ್ಟ ಅನಿಸ್ತ ಕೃಷ್ಣ ನೆನೆಸ್ಕೊಂಡು ಬಿಟ್ರೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ. ಅದು ಯಾರೋ ಮೆಚ್ಚಲಕ್ಕೆ ಮಾಡೋದಿಲ್ಲ, ನಾವು ಕೃಷ್ಣ ಪ್ರೀತ್ಯರ್ಥಂ, ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ ಮಾಡ್ತೇವೆ ಅಂತ ದೀಕ್ಷೆ ಇದ್ರೆ ಖಂಡಿತ ಮಾಡಕ್ಕೆ ಬರುತ್ತೆ. ಅಷ್ಟು ಹೇಳಿ ಹಸ್ತಿನಾಪುರ ಪ್ರವೇಶ ಮಾಡ್ತಾನೆ. ಮನೆ ಗೃಹದ ಸುದ್ದಿ ಬಂತು, ಕೃಷ್ಣ ಒಂದನ್ನು ನೋಡು ಕೂಡ ನೋಡಲಿಲ್ಲ. ಅಲ್ಲಿಗೆ ಅವನಿಗೆ ಭಾರಿ ಜೀವನದೊಳಗೆ ಇಬ್ಬರೇ ಕಂಡಿದ್ದು ನಾವು. ಭೀಮಸೇನಿಗೆ ಕಾಲಕೂಟ ವಿಷ ಹಾಕಿದ, ಭೀಮಸ ಡೈಜೆಸ್ಟ್ ಮಾಡ್ಕೊಂಡು ಬಿಟ್ಟುಬಿಟ್ರೆ ಏನೂ ಆಗಲಿಲ್ಲ. ಇಡೀ ಈವರೆಗೂ ಕೂಡ ದುರ್ಯೋಧನ ಕೊಟ್ಟಿದ್ದನ್ನು ಡೈಜೆಸ್ಟ್ ಮಾಡಿಕೊಳ್ಳದೆ ಹೋಗಿದ್ದು ಎಲ್ಲರೂ ಡೈಜೆಸ್ಟ್ ಮಾಡಿಕೊಂಡವರೆ ತಿಂದು. ಆದರೆ ಭೀಮಸೇನ ವಿಷವನ್ನು ಜೀರ್ಣ ಮಾಡಿಕೊಂಡು ಅವನು ನಿರಾಸೆ ಮಾಡಿದ ಭೀಮಸೇನ ಒಂದೇ. ಅದಕ್ಕೆ ಭೀಮಸೇನ ವಾಯುದೇವರು ಅಂತ ಕರೀತಾರೆ. ಕಲಿಯ ಆರೋ ಒಂದು ಪರಾಕ್ರಮಕ್ಕೆ, ಕಲಿಯ ಒಂದು ಇದಕ್ಕೆ ಎಷ್ಟೂ ವಶವಾಗದೇ ಇರತಕ್ಕಂಥವರು ವಾಯುದೇವರು. ಇನ್ನೊಬ್ಬ ಅಂದರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮ. ಅವರು ಜೀವೋತ್ತಮರು, ಇವರು ಸರ್ವೋತ್ತಮರು. ಉಳಿದವರೆಲ್ಲ ತಿನ್ನು ಸಿಕ್ಕಾಕೊಂಡವರೇ, ಅವರಿಬ್ಬರು ಮಾತ್ರ ಸಿಕ್ಕಾಕೊಳ್ಳಿಲ್ಲ. ಆದ್ದರಿಂದ ನಾವು ದೇವರನ್ನು ನಂಬಿದರೆ ಮಾತ್ರ ದೇವ ಕಲಿಯನ್ನು ಗೆಲ್ತೇವೆ ಅಂತ ಅರ್ಥ. ಕಲಿ ಮಲ ಹುತಾವಹ ಸುಭಗ ಮಹೋತ್ಸವ ಶರಣದ ಕಲ್ಕೀಶ ಹೇ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ ಅಂತ ಆಚಾರ್ಯ ಸ್ತೋತ್ರ ಮಾಡುತ್ತಾರೆ. ಕಲಿಯ ದೋಷಗಳೆಲ್ಲ ಹೋಗಬೇಕು ಅಂತಿದ್ರೆ ಕೃಷ್ಣನನ್ನ ಕಲಿಕೆ ನಾಮಕ ಭಗವಂತನನ್ನ ಧ್ಯಾನ ಮಾಡಿ. ಈ ಕಲಿಕೆ ಅಲ್ಲ, ಮತ್ತೆ ಇವತ್ತು ಲೇಟೆಸ್ಟ್ ಕಲಿಕೆ, ಭಯಂಕರ ಕಲಿಕೆ, ಅಂತ ಕಲಿಕೆ ಅಲ್ಲ. ಸಾಕ್ಷಾತ್ ನಾರಾಯಣ ಕಲಿಕೆ ಇದ್ದಾನಲ್ಲ, ಆತನ ಚಿಂತನೆ ಮಾಡಿ ಖಂಡಿತ ಪಾರ್ ಮಾಡುತ್ತಾನೆ. ಅಷ್ಟಾಯ್ತು, ಪ್ರವೇಶ ಮಾಡಿದ. ದುರ್ಯೋಧನ ಯಥಾಪರ ಸ್ವಾಗತಕ್ಕೆ ನಿಂತಿದ್ದ, ಕೃಷ್ಣ ಕಣ್ಣೆತ್ತಿ ನೋಡಲಿಲ್ಲ. ಆಗ ಧೃತರಾಷ್ಟ್ರ ಸೀನಿಯರ್ ಮೋಸ್ಟ್ ಧೃತರಾಷ್ಟ್ರ ಅಧಿಕಾರದಲ್ಲಿ ಮೇಲಿದ್ದಾನೆ, ಕೃಷ್ಣಾಭಾ ಅಂತ ಕರೆದನಂತೆ. ಕೃಷ್ಣ ಪುರಪ್ರವೇಶ ಮಾಡ್ತಾ ಇದ್ದಾನೆ, ಆ ವೈಭವ ವರ್ಣನೆ ಮಾಡ್ತಾ ಇರೋದ್ರೊಳಗೆ ಧೃತರಾಷ್ಟ್ರ ಕಣ್ಣಂತೂ ಇಲ್ಲ ಪಾಪ, ವಿದುರ ಆಹುತಿಯಲ್ಲಿ ಜೊತೆಗೆ ಇದ್ದಾನೆ ಪಾಪ. ಏನಾಗ್ತೀರಿ ಏನಾಗ್ತೀರಿ ಅಂತ ಕೇಳುತ್ತಾನೆ. ಹೇಳ್ತಾನೆ, ಹಸ್ತಿನಾಪುರದ ವೈಭವ ವರ್ಣನೆ ಮಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ವಿದುರ ಹೇಳ್ತಾನೆ. ಕೃಷ್ಣ ಬರ್ತಾನೆ ಅಂಥೇಳಿ ಊರು ಎಷ್ಟು ಅಲಂಕಾರವಾಗಿದೆ ಅಂದರೆ ಇಂಥ ಒಂದು ವೈಭವ ನಾನು ಕಂಡೇ ಇರಲಿಲ್ಲ ಅಂತ ವಿದುರ ಹೇಳ್ತಾನೆ. ಜನಗಳಿಗೆ ಅಷ್ಟು ಉತ್ಸಾಹ ಇದೆ, ಅಷ್ಟು ಭಕ್ತಿ ಇದೆ, ಎಲ್ಲರೂ ದಾರಿಯಲ್ಲಿ ನಿಂತಿದ್ದಾರೆ, ಮನೆಗಳ ಬಾಗಿಲಲ್ಲಿ ನಿಂತಿದ್ದಾರೆ, ಕೃಷ್ಣರ ಸ್ವಾಗತಕ್ಕೆ ನಿಂತಿದ್ದಾರೆ, ಜಾರಿ ಸಾಕಾಗ್ತಾ ಇಲ್ಲ ಜಾಗ, ಉಪ್ಪರಿಗೆಲ್ಲ ಹತ್ತಿಬಿಟ್ಟಿದ್ದಾರೆ ಅಂತ ಎಲ್ಲ ಕಡೆ, ಎಲ್ಲ ಕಡೆ ಪ್ಯಾಕ್ ಆಗಿಬಿಟ್ಟಿದೆಯಂತೆ. ವಿವರ ಹೇಳ್ತಾನೆ, ಆ ಮನೆಗಳು ಹೇಗಿವೆ ಅಂತ ಕೇಳಿದರೆ ಇದನ್ನೇನು ಬಿದ್ದೋಗುತ್ತೆ ಬಿರಿತಿ ಇದೆ ಅಂತ ಹೇಳ್ತಾರೆ. ಅಷ್ಟು ಜನ ಸುಕ್ಕೋಗ್ಬಿಟ್ಟಿದ್ದಾರೆ ಮೇಲ್ಗಡೆ, ಹುಚ್ಚಾಪಟ್ಟಿದ್ದಾರೆ, ಸೇರಿಬಿಟ್ಟಿದ್ದಾರೆ. ಅಲ್ಲಿ ಹೆಂಗಸರು ಮಕ್ಕಳು ವೃದ್ಧರೆಲ್ಲ ಕೆಳಗಡೆ ನಿಂತಿದ್ದಾರೆ, ಉಳಿದವರೆಲ್ಲ ಮೇಲೆ ಹತ್ತಿಬಿಟ್ಟಿದ್ದಾರೆ. ದಾರಿಯಲ್ಲಿ ಎಷ್ಟು ಮಾತ್ರಕ್ಕೂ ಜಾಗ ಇಲ್ಲ, ರಾಜಮಾರ್ಗ ತುಂಬಿ ತುಳುಕ್ತಾ ಇದೆ. ಒಂದೇ ಮಾತು ಹೇಳ್ತೇನೆ, ಇವತ್ತು ಹಸ್ತಿನಾಪುರದಲ್ಲಿ ಮನೆಯೊಳಗೆ ಯಾರೂ ಇಲ್ಲ ಅಂತ ಹೇಳಿಬಿಡ್ತಾರೆ. ಎಲ್ಲ ಹೊರಗೆ ನಿಂತಿದ್ದಾರೆ ಕೃಷ್ಣನ ನೋಡಲಿಕ್ಕೋಸ್ಕರ, ಯಾರು ಮನೆಯೊಳಗೆ ಇಲ್ಲ. ಲೈಫ್ ಆಪರ್ಚುನಿಟಿ, ಅದು ಒಂದು ಜೀವನದ ದೊಡ್ಡ ಉತ್ಸವ. ಕೃಷ್ಣನ್ ನೋಡಿದ್ರು ಅಂದ್ರೆ ಮತ್ತೆ ಸಂಸಾರದ ಬೀಳೋ ಚಾನ್ಸೇ ಇಲ್ಲ ಅಂತ ಅತ್ಯಂತ ಪವಿತ್ರವಾದಂತಹ ವಾತಾವರಣ ಅಂತ ವರ್ಣನೆ ಮಾಡ್ತಾ ಇದ್ದಾನಂತೆ. ಧೃತರಾಷ್ಟ್ರ ನೋಡ್ತಾನೆ, ಎಲ್ಲ ಕೇಳ್ತಾನೆ, ತುಂಬಾ ದುಃಖಪಟ್ಟುಬಿಟ್ಟನಂತೆ ಪಾಪ. ಅಂದ್ಕೋತಾನಂತೆ ವಿದುರ, ನನಗೆ ಜೀವನದೊಳಗೆ ಕಣ್ಣಿಲ್ಲ ಅಂತ ಕೊರಗು ಬಂದಿದ್ದಿಲ್ಲ, ಇವತ್ತು ಬಂತು ನೋಡು ನನಗೆ ಅಂತ ಹೇಳುತ್ತಾನೆ. ಇಷ್ಟು ದಿವಸ ನಾನು ಕಣ್ಣಿಲ್ಲ ಅಂತ ಕೊರಗಿದ್ದಿಲ್ಲ, ಕೃಷ್ಣ ಬಂದಾಗ ನೋಡಕ್ಕಾಗ್ತಾ ಇಲ್ವಲ್ಲ ನನಗೆ, ಇವತ್ತು ರಿಯಲ್ ಲಾಸ್ ಅಂತ ಹೇಳ್ತಾನಪ್ಪ. ಇವತ್ತು ಬೇರೆ ಯಾವುದಕ್ಕೂ ಕಣ್ಣಿಲ್ಲ ಅಂದ್ರೆ ನಮಗೆ ಯೋಚನೆ ಇಲ್ಲ, ಅದು ಕೃಷ್ಣನ್ ನೋಡ್ಲಿಕ್ಕೆ ಕಣ್ಣಿಲ್ಲ ಅಂದ್ರೆ. ಶಾಸ್ತ್ರದಲ್ಲಿ ಹೇಳ್ತಾರೆ, ಕಂಗಡಿ ಜಾತಕೋ ಕಾವೇರಿ ರಂಗನ ನೋಡದ ಅಂತ ಹೇಳ್ತಾರೆ. ಅದು ಕೃಷ್ಣ ಬಂದ ನೋಡ್ಲಿಕ್ಕೆ ಆಗೋದಿಲ್ವಲ್ಲ, ನನ್ನ ಕಣ್ಣು ಈ ನಿಜವಾಗಲೂ ಇಲ್ಲದ ನನ್ನ ದಿವತ್ತು ದುಃಖ ಆಗ್ತಾ ಇದೆ. ಇದ್ದವ್ರು ಎಷ್ಟು ಪುಣ್ಯವಂತರು ಅನ್ಕೊಂಡಂತೆ ಪಾಪ, ಇಷ್ಟವ್ರು ಎಷ್ಟು ಪುಣ್ಯವಂತರೋ ಏನೋ, ನನಗಂತೂ ಭಾಗ್ಯ ಇಲ್ಲ ಅಂತ ಭಾರಿ ದುಃಖಪಟ್ಟನಂತೆ. ಈ ದುಃಖಪಟ್ಟದಕ್ಕೆ ಏನಾಯ್ತು ಅಂತ ಮುಂದೆ ಗೊತ್ತಾಗ್ತದೆ. ನನಗೆ ಕಣ್ಣಿಲ್ವಲ್ಲ ಕಣ್ಣಿಲ್ವ ಅಂತ ಕೊರಗಿದನಲ್ಲ, ಅದು ಹೇಗೆ ಪರಮಾತ್ಮ ಕಾಂಪೆನ್ಸೇಟ್ ಮಾಡ್ತಾನೆ ನೋಡ್ತೇವೆ. ನಾವೇನು ಅನ್ಕೋತೇವೆ ದೇವರು ಹೇಗೆ ನಡೆಸ್ತಾನೆ ಅದನ್ನು. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ. ನಾವು ಒಳ್ಳೆಯದನ್ನು ಕಂಡಾಗ ಅಯ್ಯೋ ನಮಗೆ ಮಾಡೋಕ್ಕಾಗೋದಿಲ್ಲ ಅಂತ ಕೊರಕೊಂಡು ಬಿಟ್ರೆ ದೇವ್ರು ಮಾಡೋ ಯೋಗ ಕೊಡ್ತಾನಂತೆ. ನಾವು ಹಾಗೆಲ್ಲ ಯಾಕೆ ಮಾಡ್ತಾರೆ ಅಂತ ಬೈಕೊಂಡ್ಬಿಡ್ತೇವಲ್ಲ, ಅದು ಹಾಳಾಗೋಗ್ಬಿಡುತ್ತೆ. ಅದಕ್ಕೆ ನಾವು ಮಾಡಲಿಲ್ವಲ್ಲ ಅಂತ ಒಂದು ಯೋಚನೆ ಏಕಾಚಿ ಮಾಡೋಕ್ಕ ಅಯ್ಯೋನೇ ಮಾಡೋಕ್ಕಾಗೋದಿಲ್ಲ ಅನ್ನೋದ್ಬಿಟ್ಟು ಅವ್ರು ಯಾಕೆ ಮಾಡ್ತಾರೆ ಬುದ್ಧಿ ಇಲ್ಲ ಅನ್ನೋ ಮತ್ತಿಗೆ ಹೋದರೆ ಇವನು ಎಂದೆಂದೂ ಬುದ್ಧಿ ಇಲ್ದವನಾಗ್ತಾನೆ ಹೊರತು ಉದ್ಧಾರವಾಗೋದಿಲ್ಲ. ಒಳ್ಳೊಳ್ಳೆ ಕೆಲಸಗಳನ್ನು ನಾವು ಕೊಂಡಾಡೋ ರೀತಿಯಾದರೂ ಅಭ್ಯಾಸ ಮಾಡಬೇಕು. ಧೃತರಾಷ್ಟ್ರ ಅಷ್ಟು ಅಂದಂತೆ ಕೊನೆಗೆ ನಿಂತ್ಕೋತಾನೆ. ಕೃಷ್ಣ ಬಂದಂತ ಅವನ ಮನೆಗೆ ಬರ್ತಾನೆ, ದೊಡ್ಡ ಒಂದು ಚಿನ್ನದ ಆಸನವನ್ನು ಏರ್ಪಾಟು ಮಾಡಿರ್ತಾನೆ, ಕೃಷ್ಣನನ್ನು ಕೂಡಿಸ್ತಾನೆ, ಒಳ್ಳೆ ರೀತಿಯಲ್ಲಿ ಪೂಜಾದಿಗಳನ್ನು ಮಾಡ್ತಾನೆ. ಅಷ್ಟು ಮಟ್ಟಿಗಾದರೂ ನನ್ನ ಭಾಗ್ಯ ಸಿಕ್ತು ಅಂತ ಸಂತೋಷ ಪಡ್ತಾನೆ. ಅಲ್ಲಿಂದ ಕೃಷ್ಣ ಎಲ್ಲ ಮನೆಗಳು ವಿಸಿಟ್ ಕೊಂಡು ಹೊರಟುಬಿಡು. ಕುಂತಿ ಹತ್ರ ಹೋಗ್ತಾನೆ ಕೃಷ್ಣ, ಕುಂತಿನ ಮಾತಾಡಿಸ್ತಾನೆ. ಊರಿಗೆ ಬಂದವರೆಲ್ಲ ಮನೆಯವರು ಮಾತಾಡಿಸ್ಬಿಡ್ತಾರಲ್ಲ, ಕೃಷ್ಣ ತೋರಿಸ್ತಾನೆ ಪದ್ಧತಿಯನ್ನೆಲ್ಲ ತೋರಿಸಿಬಿಟ್ಟು ಆಮೇಲೆ ದುರ್ಯೋಧನ ಕರೀತಾನೆ. ಕೃಷ್ಣ ನಮ್ಮ ಮನೆಗೆ ಬಾ ಅಂತ ಕರೀತಾನೆ. ಅವ್ರ ಎಫರ್ಟ್ಸ್ ಮೇಲೆ ಎಫರ್ಟ್ಸ್ ಆಗ್ತಾನೆ. ಕೃಷ್ಣ ಏನಾರು ಮಾಡಿ ಟ್ರ್ಯಾಪ್ ಮಾಡಬೇಕು. ಅವನಿಗೆ ಗೊತ್ತು ಕೃಷ್ಣ ಎದುರು ಹೋಗೋದಕ್ಕಿಂತ ಮೊದಲೇ ಸರಿ ಮಾಡಿಕೊಳ್ಳದೆ ವಾಸಿ ಅಂತ. ಅದಕ್ಕೋಸ್ಕರವಾಗಿ ಕೃಷ್ಣ ನನ್ನ ಮನೆಗೆ ಬಾ, ಎಲ್ಲ ವ್ಯವಸ್ಥೆ ಮಾಡ್ತೇನೆ ಬಾ ಅಂತ. ಓ ಬರ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ಇದು ಭಾರಿ ಆಶ್ಚರ್ಯ. ದುರ್ಯೋಧನ ಬರೋಕ್ಕಿಲ್ಲ ಅನ್ಕೊಂಡಿರ್ತಾನೆ ಕೃಷ್ಣನನ್ನ, ಬರ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ದುರ್ಯೋಧನ ಭಾರಿ ಖುಷಿ, ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಕಾಯ್ತಾ ಇರ್ತಾನೆ. ಕೃಷ್ಣ ದುರ್ಯೋಧನ ಮನೆ ಹೋಗ್ತಾನೆ. ಅವಾಗ ಏನಾಗುತ್ತೆ ಭಾರಿ ಇಂಪಾರ್ಟೆಂಟ್, ಅದನ್ನು ನಾಳೆ ನೋಡೋಣ. ದುರ್ಯೋಧನ ಮನೆಗೆ ಏನಾಗಬಹುದು, ಏನು ದುರ್ಯೋಧನ ದಾರಿಯೊಳಗೆ ಏರ್ಪಾಟು ಮಾಡಿದ್ರೆ ಕೃಷ್ಣ ತಗೊಂಡಿದ್ದಿಲ್ಲ, ಮನೆಯೊಳಗೆ ಹೋಗ್ಬಿಟ್ಟಲ್ಲ ಕೃಷ್ಣ, ಕೃಷ್ಣನು ಕೂಡ ಈಡಾಗಿಬಿಟ್ಟು ಅಂತ ಕೆಲವರಿಗೆ ಅನಿಸಬಹುದು. ಆ ಪ್ರಸಂಗ ಏನೇನು ನಡೀತಾ ಇದೆ ಎಂಬುದು ಬಹಳ ಬಹಳ ಅಪೂರ್ವವಾದ ಭಾಗ. ಅದರೊಂದಿಗೆ ಈ ಬಾರಿಯ ಪ್ರವಚನ ಮಾಲಿಕೆ ನಾಳೆಗೆ ಮಂಗಳವಾಗುತ್ತೆ. ನಾಳೆ ಕೂಡ ಈ ವಾರ ಪೂರ್ತಿ ತಡವಾಗಲಿಕ್ಕೆ ಕಾರಣ ಮಹಾಭಾರತಾತ್ಮರಣೆಯ ಪುಸ್ತಕ ಆಗ್ತಾ ಇದೆ, ಮುಂದಿನ ವಾರ ಬಿಡುಗಡೆ. ಅದು ಒಂದು 5 ಸಂಪುಟದಲ್ಲಿ ದೊಡ್ಡ ಗ್ರಂಥ ಹೊರಗೆ ಬರ್ತಾ ಇದೆ. ಆದ್ದರಿಂದ ವೇಳೆ ತುಂಬ ಕಡಿಮೆ ಅಂಥೇಳಿ ಉಪನ್ಯಾಸದ ಅವಧಿ ಕಡಿಮೆ ಆಗಿದೆ ಅಷ್ಟೇ, ಅನಿವಾರ್ಯ ಅದು. ನಾಳೆ ಕೂಡ ನಾಳೆ ಇದ್ದಿದ್ರಲ್ಲೇ ಸ್ವಲ್ಪ ಬೇಗ ಮುಗಿಸೋಕೆ ಪ್ರಯತ್ನ ಮಾಡೋಣ. ಸರಿಯಾಗಿ 7 ಗಂಟೆಗೆ ಮುಂಚೆ ಪ್ರಾರಂಭ ಆಗೋದಿಲ್ಲ, ಸರಿಯಾಗಿ 7 ರಿಂದ 8 ಅಷ್ಟೇನೆ. ಅದರಲ್ಲಿ ಏನ್ ನಡೆಯುತ್ತೆ ಇಲ್ಲಿ ಅತ್ಯಂತ ಮುಖ್ಯವಾದ ಘಟ್ಟ. ದುರ್ಯೋಧನ ಪರಮಾವಧಿ ಪ್ಲಾನ್ ಮಾಡಿದ್ದಾನೆ ದುರ್ಯೋಧನೆ, ಕೃಷ್ಣ ಸಿಗಲೇಬೇಕು ನನಗೆ ಅಂತ ಅವನು ಪ್ಲಾನ್ ಮಾಡಿದ್ದಾನೆ. ಕೃಷ್ಣ ಹೇಗೆ ಗೆಲ್ದು ತೋರಿಸ್ತಾನೆ ಅದನ್ನು, ಕೃಷ್ಣ ತಾನು ಸರ್ವೋತ್ತಮ ಅಂತ ಹೇಗೆ ತೋರಿಸ್ತಾನೆ ಎಂಬುದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂತೇನ ಪ್ರಿಯತಾಂ ಕಮಲಾಲಯಃ.